यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायत प्रभ हरिकथामृत सार गुरुगळ ಕರುಣದಿಂದಾಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಪಂಚತನ್ಮಾತೆ ಸಂಧಿಯಲ್ಲಿ 29th ಪದ್ಯ 28th ಪದ್ಯದಲ್ಲಿ ಅಲ್ಲಿ ಚೇತನ ಚೇತನ ಜಗದಳು ಅನುದಿನದ ಆಡುವನು ಸುಖಪೂರ್ಣ ಅಂತಿದೆ. ಚೇತನ ಚೇತನ ಜಗತ್ತಿನೊಳು ಆಡುವನು ಅಂತ ಅಲ್ಲಿ ಬಂದಿದೆ. ಸೊ ಅದನ್ನ ಇಲ್ಲಿ ತಕೊಂಡಿದ್ದಾರೆ. ಅದನ್ನ ತಕೊಂಡು ಇದನ್ನ ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಚೇತನಾಚೇತನ ಜಗತ್ತಿನೊಳಗೆ ಆಡ್ತಾ ಇದ್ದಾನಂದ್ರೆ ಚೇತನಾಚೇತನ ಜಗತ್ತಿನಲ್ಲಿ ಭಗವಂತ ಹೇಗಿದ್ದಾನಂತೆ, ಇಷ್ಟು ಒಂದು ರೂಪದೊಳ ಅನಂತ ರೂಪ ಇದೆಲ್ಲ ನೋಡ್ತಾ ಬಂದಿದ್ದೀವಿ ಹಿಂದೆ. ನಮ್ಗೆ 23rd ಪದ್ಯದಿಂದ ದೇವರು ಹೇಗಿದ್ದಾನೆ, ದೇವರ ರೂಪಗಳೆಲ್ಲ ಹೇಗಿದೆ, ದೇವರ ಬಗ್ಗೆ ಏನೇನು ಒಂದು ರೂಪದಲ್ಲಿ ಅನಂತ ರೂಪ ಇದೆ, ಗುಣಗಳು ನಾಮಗಳು ಇದೆಲ್ಲ ನೋಡ್ತಾ ನೋಡ್ತಾ ಬಂದಾಗೆ ಚೇತನಾಚೇತನ ಜಗತ್ತಿನಲ್ಲಿ ಅವನಿದ್ದಾನೆ ಅಂತ ಇದು ತಿಳ್ಕೋಬೇಕು ಅಂದ ಮೇಲೆ ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಇದು ಬಂದು ಅವಶ್ಯವಾಗಿ ನಾವು ತಿಳ್ಕೊಳ್ಳಬೇಕಾದ ವಿಷಯ. ಯಾಕೆ ಅಂದ್ರೆ ಇದು ನಮಗೆ ಉಪಾಸನೆ ಅಂತ ಹೇಳ್ತಾರೆ ಇಲ್ಲಿ. ಈರ್ವರನು ಭಜಿಸುವಂತ ಜೀವ ಜೀವರ ಭೇದ ಜಡ ಜಡ ಇದು ಹೇಳುವಾಗ ಇದು ಚಿಂತನೆ ನಾವು ಮಾಡಬೇಕು ಅಂತ. ಅಂದ್ರೆ ಉಪಾಸನೆ ಅಂದ್ರೆ ಏನು? ಉಪಾಸನೆ ಎಂಬುದು ನಮ್ಮ ಚಿಂತನೆಯಲ್ಲಿ ಕಂಟಿನ್ಯೂಸ್ ಆಗಿ ಇರಬೇಕಾದದ್ದು. ಅದು ಬ್ಯಾಕ್ ಆಫ್ ಅವರ್ ಮೈಂಡ್ ಯಾವತ್ತೂ ಇದು ಇರಬೇಕು. ಹಾಗೆ ಚಿಂತನೆ ಮಾಡುತ್ತಾ ಕೊನೆಯಲ್ಲಿ ನಾವು ದೇವರನ್ನ ನೋಡುವಾಗ ಇದು ಸಾಕ್ಷಾತ್ಕಾರ ನಮ್ಗೆ ಆಗತ್ತೆ. ಸಾಕ್ಷಾತ್ಕಾರ ಆಗಬೇಕಂದ್ರೆ ನಾವು ಅದನ್ನ ಅವಶ್ಯ ಮಾಡಬೇಕಾದದ್ದೇ ಬರುತ್ತೆ. ಏನು ಸಾಕ್ಷಾತ್ಕಾರ ಆಗಬೇಕು ಇಲ್ಲಿ ಹೇಳ್ತಾರೆ. ಏನು ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ದೇವರು ವ್ಯಾಪ್ತನಾಗಿ, ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ ದೇವರು ವ್ಯಾಪ್ತನಾಗಿ ಈ ಚೇತನ ಅಚೇತನ ಜಗತ್ತಲ್ಲಿ ಇದ್ದಾನೆ. ಇದು ಹೇಗೆ ಉಪಾಸನೆ ಆಗತ್ತ ಅಂದ್ರೆ, ಉಪಾಸನೆ ಹೇಗಾಗತ್ತಂದ್ರೆ ದೇವರು ಈ ಜಗತ್ತಿನಲ್ಲಿ ಹೇಗಿದ್ದಾನೆ ಅಂದ್ರೆ ವಿಲಕ್ಷಣ ಅಂಬೋದನ್ನ ತಿಳ್ಕೋಬೇಕು. ಇಷ್ಟು ತನಕ ಅನೇಕ ಸಮಾಚಾರವನ್ನ ನೋಡಿದ್ದೀವಿ, ವ್ಯಾಪ್ತ ಅಂತನೂ ನೋಡಿದ್ದೀವಿ, ಒಂದರೊಳಗೊಂದಿದ್ದಾನೆ ಅಂತ ನೋಡಿದ್ದೀವಿ. ಇವಾಗ ಅವನನ್ನ ವಿಲಕ್ಷಣ ಅಂತ ತಿಳ್ಕೋಬೇಕಂತ. ಹೇಗೆ ವಿಲಕ್ಷಣ? ಏನು ವಿಲಕ್ಷಣ? ಅವನನ್ನ ಮಾತ್ರ ಇಲ್ಲ, ಇದು ಏನ್ ಹೇಳ್ತಾರೆ, ಜೀವ ಜೀವರ ಭೇದ ಜಡ ಜಡ ಜೀವ ಜಡ ಜಡ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣ ಅತ್ಯಂತ ಭಿನ್ನ ವಿಲಕ್ಷಣನು. ಅವನು ಮಾತ್ರ ಅಲ್ಲ, ಲಕ್ಷ್ಮಿ ಈ ಲಕ್ಷ್ಮೀ ದೇವಿ ಮೂವರಿಂದಲೇ ಪದ್ಮಜಾಂಡದಿ ತಾ ವಿಲಕ್ಷಣ ಎನಿಸುತ್ತಿಪ್ಪಳು ಸಾಧಿಕ ಸಮ ಶೂನ್ಯ ಎಂದರಿದ ಈರ್ವರನು ಭಜಿಸು ಅಂತ ಹೇಳಿದ್ದ. ಈ ಉಪಾಸನೆ ಮಾಡಬೇಕಂದ್ರೆ ಈ ವಿಲಕ್ಷಣ ಅಂತ ಗೊತ್ತಾಗ್ಬೇಕಂದ್ರ ಹ್ಯಾಗ ಗೊತ್ತಾಗತ್ತೆ ನಮ್ಗೆ ಈ ವಿಲಕ್ಷಣ ಅಂಬೋದು ಹ್ಯಾಗ ಗೊತ್ತಾಗತ್ತೆ ಅಂದ್ರ, ಅದು ಗೊತ್ತಾಗಬೇಕಂದ್ರೂ ಸಾಧನೆ ಮಾಡಬೇಕು ಅಂತ. ಓದೋದು ಒಂದು, ಓದಿದ್ದನ್ನ ನಾವು ಹೇಳ್ತಾ ಇರ್ತೀವಿ, ಅದು ಸಾಧನೆ ಆಗೋದಿಲ್ಲ. ಓದಿದ್ದನ್ನ ಜೀರ್ಣ ಮಾಡ್ಕೋಬೇಕು, ಓದಿದ್ದನ್ನ ತಿಳ್ಕೊಂಡು ಚೆನ್ನಾಗಿ ತಿಳ್ಕೊಂಡು ನಾವು ಮಾಡುವ ಕಾರ್ಯಗಳಲ್ಲಿ ಅದನ್ನ ನೋಡಬೇಕು. ನೋಡ್ತಾ ಬಂದ್ರೆ ಕೊನೆಯಲ್ಲಿ ಸಾಕ್ಷಾತ್ಕಾರ ಆಗೋವಾಗ ಅದು ನಮ್ಗೆ ಕಾಣಿಸ್ತದೆ. ಇದನ್ನೇ ಉಪಾಸನೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ವಿಲಕ್ಷಣ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ಅದಕ್ಕೆ ಮುಖ್ಯ ಸಾಧನ ಏನು? ಮುಖ್ಯ ಅಂಡ್ ಮಸ್ಟ್ ಸಾಧನ ಪರಮೋಕ್ಷ ಏನು ಅಂದ್ರೆ ಪಂಚಭೇದವನ್ನ ತಿಳ್ಕೋಬೇಕು. ಪಂಚಭೇದವನ್ನ ಯಾಕೆ ತಿಳ್ಕೋಬೇಕು ಅಂದ್ರೆ ಪಂಚಭೇದವನ್ನ ತಿಳ್ಕೊಂಡ್ರೆ ಈ ಪಂಚಭೇದದ ಸರಿಯಾದ ತಿಳುವಳಿಕೆಯಿಂದ ದೇವರು ವಿಲಕ್ಷಣ ಅಂಬೋದು ಗೊತ್ತಾಗೋದು ಮಾತ್ರ ಅಲ್ಲ, ದೇವರು ಎಂತ ರೀತಿಯಿಂದ ವಿಲಕ್ಷಣ, ಅವನು ಸ್ವಾಮಿ ಅಂತ ಗೊತ್ತಾಗತ್ತ. ಪಂಚಭೇದವನ್ನ ತಿಳ್ಕೊಂಡು ಅದು ಸರಿಯಾಗಿ ತಿಳ್ಕೊಳ್ತಾ ಹೋದ್ರೆ ಪಂಚಭೇದದಲ್ಲಿ ತಾರತಮ್ಯವೂ ಗೊತ್ತಾಗತ್ತ. ತಾರತಮ್ಯ ಗೊತ್ತಾಗ್ತಾ ಬಂದ್ರೆ ಆ ತಾರತಮ್ಯದಲ್ಲಿ ಇವನು ಸರ್ವ ವಿಲಕ್ಷಣ, ಇವನು ಲಕ್ಷ್ಮಿ ಇಬ್ಬರು ಸರ್ವ ವಿಲಕ್ಷಣನಾಗಿದ್ದು ಅದೇ ಸರ್ವೋತ್ತಮನಾದ ಸ್ವತಂತ್ರವಾದ ಸ್ವಾಮಿ ಎಂಬುದು ಗೊತ್ತಾಗತ್ತೆ. ಅದನ್ನೇ ಹೇಳ್ತಾರಲ್ಲ, ದೇವರನ್ನ ಆತ್ಮ ಅಂತ ಸ್ವಾಮಿ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಸ್ವಾಮಿ ಅಂದ ಕೂಡಲೇ ನಾವು ಹೇಳ್ತೀವಿ ದೇವರನ್ನ ನಮ್ಮ ಸ್ವಾಮಿ 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 ಅಂತ ಹೇಳ್ತೀವಿ, ಸ್ವಾಮಿ ಸ್ವಾಮಿ ಚಿಂತನೆ ಮಾಡ್ತೀವಿ, ಲೈಕ್ ಎ ಪ್ಯಾರೆಟ್ ತರ ಮಾಡ್ತೀವಿ. ಹಾಗಲ್ಲ, ಇದು ತಿಳ್ಕೊಂಡು ಅವನು ಸ್ವಾಮಿಯಾಗಿ ಇದ್ದಾನೆ ಅಂದ್ರೆ ವಾಟ್ ಈಸ್ ಇಸ್ ರಿಲೇಶನ್ಶಿಪ್ ವಿತ್ ಲಕ್ಷ್ಮಿ, ವಾಟ್ ಈಸ್ ಇಟ್ ರಿಲೇಶನ್ಶಿಪ್ ವಿತ್ ದ ಜೀವ, ವಾಟ್ ಈಸ್ ಹಿಸ್ ರಿಲೇಶನ್ಶಿಪ್ ವಿತ್ ದ ಜಡ. ಇದು ಎಲ್ಲವೂ ಚಂದಾಗ ಗೊತ್ತಾದ್ರೆ ತಾನೆ ಮನಸ್ಸಿನಿಂದ ಸ್ವಾಮಿ ದಾಸ ಈಶಾ ಎಂಬೋ ಭಾವನೆ ಯು ವಿಲ್ ರಿಯಲೈಸ್ ಇಟ್ ಇನ್ ದ ಮೈಂಡ್. ವೆನ್ ಯು ರಿಯಲೈಸ್ ಇಟ್, ಅದು ನಮ್ಮ ನಾವು ಮಾಡುವಂತ ಕ್ರಿಯೆಯಲ್ಲಿನೂ ನಾವು ನೋಡ್ಲಿಕ್ಕೆ ಶುರು ಮಾಡ್ತೀವಿ. ನಾವು ಮಾಡುವಂತ ಪೂಜೆ, ನಾವು ಮಾಡುವಂತ ಅಡಿಗೆ ಎಲ್ಲದರಲ್ಲಿನೂ ಅದು ಸರ್ವೋತ್ತಮ ಸರ್ವೋತ್ತಮ ಅವನು ಸ್ವಾಮಿ, ಅವನು ವಿಲಕ್ಷಣ ಲಕ್ಷ್ಮಿ ಇದ್ದಾಳೆ ಹಾಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಬಂದು ಇದಕ್ಕೆ ನಮ್ಗೆ ಹೇಳುವಾಗ ದೇವರನ್ನ ಆತ್ಮ ಅಂತ ಉಪಾಸನೆ ಮಾಡೋದು ಹಾಗೆ ಮಾಡುವಾಗ ಸತ್ ಚಿತ್ ಆನಂದ್ ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ. ಮನುಷ್ಯರಿಗೆ ಮನುಷ್ಯ ಜೀವಿಗಳಿಗೆ ಏನು ಉಪಾಸನೆ, ಉಪಾಸನೆ ಅಂದ್ರೆ ಕಂಟಿನ್ಯೂಸ್ ಫಸ್ಟ್ ಶ್ರವಣ ಮಾಡೋದು, ಶ್ರವಣದಿಂದ ಮನನ ಮಾಡೋದು, ಮನನದಿಂದ ಅದನ್ನ ಮನಸ್ಸಲ್ಲಿ ಕಂಡದನ್ನ ಧ್ಯಾನ ಮಾಡೋದು, ಇದು ಶ್ರವಣ ಮನನ ನಿಧಿ ಧ್ಯಾಸನದಿಂದ ಆಗೋದು ಅಂತ ಹೇಳ್ತಾರೆ. ನಾವು ಶ್ರವಣ ಮಾಡುವ ಮೂಲಕವಾಗಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಅಜ್ಞಾನ ಹೋಗತ್ತೆ, ಅಜ್ಞಾನ ನಮ್ಗೆ ಹೋಗತ್ತೆ. ಏನು ಗೊತ್ತಿಲ್ಲ, ದೇವರಿದ್ದಾನೆ, ದೇವರು ಸರ್ವೋತ್ತಮ, ಹೀಗೆ ನಮ್ಗೆ ಬರುತ್ತೆ. ಅಜ್ಞಾನ ಅಂಬೋದು ಹೋಗತ್ತೆ ಶ್ರವಣದಿಂದ, ಅದು ಸಾಕಾಗೋದಿಲ್ಲ. ಅಜ್ಞಾನ ಹೋದ ಮೇಲೇನು ನಮಗೆ ಸಂಶಯ ಬರೆಯುತ್ತೆ. ಒಂದು ಟಾಪಿಕ್ ನಮ್ಗೆ ಕ್ವಶನ್ಸ್ ಬರ್ತಾ ಇರುತ್ತಲ್ಲ, ಸಂಶಯ ಬರುತ್ತೆ. ಸಮಟೈಮ್ಸ್ ವಿಪರೀತ ಜ್ಞಾನವೂ ಬರುತ್ತೆ ನಮ್ಗೆ. ಸೊ ಈ ಸಂಶಯ ಮತ್ತು ವಿಪರೀತ ಜ್ಞಾನವನ್ನ ಹೇಗೆ ಹೋಗಲಾಡಿಸೋದು ಅಂದ್ರೆ ಅದಕ್ಕೆ ಮನನ ಅಂತ. ಶ್ರವಣ ಅಂಬೋದು ಅಜ್ಞಾನವನ್ನ ಹೋಗಲಾಡಿಸುತ್ತೆ, ಜ್ಞಾನ ಬರುತ್ತೆ. ಏನು ಇಲ್ಲಿ ದೇವರ ಬಗ್ಗೆ, ಈ ದೇವರು ಸರ್ವಗುಣಪೂರ್ಣ ಏನೋ ಒಂದು ಬರುತ್ತೆ, ಆ ದೇವರು ಸ್ವತಂತ್ರ ಅಂಬೋದು ಏನೋ ಕೇಳಿ ಬರುತ್ತೆ. ಎಲ್ರು ಹೇಳ್ತಾರೆ ಕೇಳಿ ಬರುತ್ತೆ ಶ್ರವಣದಿಂದ. ಅದು ಬಂದ ಮೇಲೆ, ಆ ನಾಲೆಡ್ಜ್ ಬಂದ ಮೇಲೆ ಅದಕ್ಕೆ ನಮ್ಗೆ ಏನಾಗತ್ತೆ, ನಮ್ಮ ಜೀವನದಲ್ಲಿ ಬರುವಂತ ವಿರೋಧಗಳು, ಏ ದೇವರು ಸ್ವತಂತ್ರ ಅಂದ್ರೆ ನಾನೇ ಇದು ಮಾಡ್ತಾ ಇದ್ದೀನಲ್ಲ, ನನ್ಗೆ ವಿಧಿ ಹೇಳಿದ್ದಾರಲ್ಲ ಶಾಸ್ತ್ರದಲ್ಲಿ, ಸೊ ನನಗೇನೋ ಸ್ವಲ್ಪ ಸ್ವತಂತ್ರ್ಯ ಇದೆಯೋ, ಅದೇ ದತ್ತ ಸ್ವಾತಂತ್ರ್ಯೋ, ಹೀಗೆಲ್ಲ ಕ್ವಶನ್ಸ್ ನಮ್ಗೆ ಬರ್ತಾ ಇರುತ್ತೆ, ಸಂಶಯ ಬರುತ್ತೆ. ಆಮೇಲೆ ವಿಪರೀತ ಜ್ಞಾನವೂ ಬರುತ್ತೆ, ಕೆಲವು ವಿಷಯದಲ್ಲಿ ನಮ್ಗೆ ಸ್ವತಂತ್ರ್ಯ ಇದಪ್ಪ, ಈ ವಿಪರೀತ ಜ್ಞಾನವೂ ನಮ್ಗೆ ಬರುತ್ತೆ. ಸೊ ಈ ಸಂಶಯ ವಿಪರೀತ ಜ್ಞಾನ ಹೇಗೆ ಹೋಗುತ್ತೆ ಅಂದ್ರೆ ಮನನ ಅಂಬೋದಿಲ್ಲ, ಇದನ್ನ ಮನನ ಮಾಡುತ್ತಾ ಮಾಡ್ತಾ ಮಾಡ್ತಾ ಮನನ ನಿಧಿಧ್ಯಾಸನ, ಇದು ಮಾಡ್ತಾ ಮಾಡ್ತಾ ತಿರ್ಗಾ ಆವೃತ್ತಿ ಮಾಡ್ತಾ ಶ್ರವಣ ಮನನ ಶ್ರವಣ ಮನನ ಇದು ಮಾಡ್ತಾ 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 ನಮ್ಗೆ ಆ ಸಂಶಯ ವಿಪರೀತ ಜ್ಞಾನ ಹೋಗಿ ಆ ನಾವು ಕೇಳಿದ ಆ ಸರ್ವೋತ್ತ ಹರಿಯೇ ಸ್ವತಂತ್ರ ಅಂಬೋ ಒಂದು ನಾಲೆಡ್ಜ್ ದೃಢವಾಗುತ್ತೆ. ದೃಢ ಆಗೋದು ಅಂದ್ರೆ ಏನು, ದೃಢ ಆಗೋದು ಅಂದ್ರೆ ಸುಮ್ನೆ ಐ ಬಿಲೀವ್ ಇನ್ ದಟ್ ಅಂತ ಹೇಳೋದಲ್ಲ, ಎಷ್ಟು ವಿರೋಧಗಳು ಏನೇನು ಅಪೋಸಿಷನ್ ಏನೇನು ಬಂದ್ರು ಅದಕ್ಕೆ ಅಲಗಾಡದೆ ಸಮರ್ಥನೆ ಮಾಡೋ ಶಕ್ತಿ ಇಲ್ಲ ಮನಸ್ಸಿನಿಂದ. ಮನಸ್ಸು ಒಪ್ಪಿಕೋಬೇಕು, ಮನಸ್ಸು ದೇವರು ಈ ಕಾರಣದಿಂದ ಇವನು ಸ್ವತಂತ್ರನೇ ನಾನು ಅಸ್ವತಂತ್ರನೇ ಅಂಬೋದು ನಮ್ಗೆ ಬರಬೇಕು. ಅದಕ್ಕೆ ಬರುವಂತ ಕ್ವಶನ್ಸ್ ಏನೇನೇನಿರುತ್ತೋ ಎಲ್ಲದಕ್ಕೇನು ಆ ಮನಸ್ಸು ಸಮಾಧಾನವನ್ನ ಹುಡುಕಿ ಸ್ಥಿರ ಮಾಡ್ಕೋಬೇಕು. ಈ ನಾಲೆಡ್ಜ್ ಅನ್ನ ನಮ್ಮ ದೊಡ್ಡವರು ಹೇಳ್ತಾರೆ, ಆದ ಕಾರಣದಿಂದ ಅಂದಿಲ್ಲ, ಯುಕ್ತಿ ಬಲದಿಂದ ಮಾಡ್ಕೋಬೇಕು. ಇದು ಆದ ಮೇಲೆ ಅಪರೋಕ್ಷ ಜ್ಞಾನ, ದೇವರನ್ನ ನೋಡೋದು ಎಂಬುದಾಗತ್ತೆ. ಸೊ ಅಪರೋಕ್ಷ ಜ್ಞಾನಕ್ಕೆ ಇದು ನಮ್ಗೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಸೊ ಅಪರೋಕ್ಷ ಜ್ಞಾನ ನಮ್ಗೆ ಬಂದ ಮೇಲೆ ದೇವರನ್ನ ಏನ್ ಮಾಡ್ತೀವಿ ನಾವು ಅಂದ್ರೆ, ಮನುಷ್ಯರು ಅಂತಿರೋರು ಉಪಾಸನೆ ಮಾಡೋದು ನಾಕೇ ಗುಣ ಅಂತ ಹೇಳ್ತಾರೆ. ಸತ್ ಚಿತ್ ಆನಂದ ಆತ್ಮ ಅಂತ ನಾಲ್ಕನ್ನ ಹೇಳ್ತಾರೆ ಮನುಷ್ಯ ಉಪಾಸನೆ ಮಾಡೋದು ಅಂದ್ರೆ. ಯಾವ್ದಕ್ಕೆ ಇದು ಮೂರು, ಯಾವ್ದಕ್ಕೆ ಸತ್ ಅಂದ್ರೆ ನಿರ್ದೋಷವಾದದ್ದು, ದೋಷರಹಿತವಾದ ಚಿತ್ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಸ್ವರೂಪ ಆನಂದ, ದುಃಖದ ಸ್ಪರ್ಶ ಇಲ್ಲದ ಆನಂದ. ಇದು ಮೂರು ಇದಲ್ಲ, ಇದು ಮೂರು ನಾವು ಯಾವ ಜೀವರು ಬಯಸುವಂತದ್ದು. ಸತ್ತು ಚಿತ್ ಆನಂದ, ಸತ್ತು ನಿರ್ದುಃಖವಾದ ನಿರ್ದೋಷವಾದ ಜ್ಞಾನ ಆನಂದ ಅಂತ ದೇವರನ್ನ ಉಪಾಸನೆ ಮಾಡ್ತೀವಲ್ಲ, ಅದು ನಾವು ಬಯಸುವಂತ ಪದಾರ್ಥಗಳು ಅದು ಮೂರು. ನಾಲ್ಕನೇದೇನು ಆತ್ಮ ಅಂತಿದಲ್ಲ, ಅದು ಏನು ಅಂದ್ರೆ ಆತ್ಮ ಅಂಬುದು ಬಯಸಬೇಕಾದದಿಲ್ಲ. ಆತ್ಮ ಅಂಬುದು ಇಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ದ ಜೀವ ಅಂಡ್ ದ ಈಶ್ವರ. ಜೀವರಿಗೇನು ಈಶ್ವರಿಗೇನು ಕನೆಕ್ಷನ್ ಏದೋ ಅದನ್ನ ಆತ್ಮ ಅಂತ, ಅವನು ಸ್ವಾಮಿ. ಯಾಕೆ ನಾವು ದೇವರನ್ನ ಸಚ್ಚಿತ್ ಆನಂದ ಆತ್ಮ ಅಂತ ಹೇಳ್ತೇವೆ? ಅವನಲ್ಲಿ ಈ ಕ್ವಾಲಿಟಿ ಇದೆ, ಅವನೇ ಕೊಡಬಲ್ಲ, ಅವನೇ ನಮ್ಮಲ್ಲಿ ಇರುವಂತ ಇದನ್ನ ವ್ಯಕ್ತ ಮಾಡಬಲ್ಲ, ಅವನೇ ಯಾವತ್ತು ಸ್ವಾಮಿಯಾಗಿದ್ದಾನೆ ಅಂತ ಚಿಂತನೆ. ಸೊ ಇದಕ್ಕೆ ಆತ್ಮ ಎಂಬ ಉಪಾಸನೆ ಬರುತ್ತೆ. ಇದು ನಾವು ಯಾಕೆ ಮಾಡಬೇಕು ಅಂದ್ರೆ ಹೇಳ್ತಾರೆ, ನಾವು ಅದು ಹೇಳ್ತಾರೆ ಯೋ ಯಶ್ ಶ್ರದ್ಧಾ ಸಯೇವ ಸಹ ಅಂತ. ನಮ್ಮ ಶ್ರದ್ಧೆ ನಮ್ಮ ಥಾಟ್ಸ್ ಹೇಗೆ 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 ಇರುತ್ತೋ, ಕನ್ವಿಕ್ಷನ್ ಅಂತ ಹೇಳ್ತೇವೆ, ಕೃತು ಅಂತ ಹೇಳ್ತೀವಿ, ಕನ್ವಿಕ್ಷನ್ ಅಂತ ಹೇಳ್ತೀವಿ, ಅದು ಹೇಗಿರುತ್ತೋ ಹಾಗೆ ನಮ್ಗೆ ಬರುವಂತ ಪದಾರ್ಥವು ಹಾಗೆ ಬರುತ್ತಂತೆ. ಸೊ ಆದ ಕಾರಣದಿಂದ ದೇವರನ್ನ ಸ್ವಾಮಿ ಸ್ವಾಮಿ ಆತ್ಮ ಆತ್ಮ ಅಂತ ಚಿಂತನೆ ಮಾಡಬೇಕು. ಅವನು ಆತ್ಮ ಅವನು ಸ್ವಾಮಿ ಅಂತ ತಿಳ್ಕೋಬೇಕಂದ್ರೆ ಈ ಪಂಚಭೇದ ನಮ್ಗೆ ಬರಬೇಕು, ಪಂಚಭೇದ ಬರಬೇಕು, ತಾರತಮ್ಯ ಬರಬೇಕು. ಅದಕ್ಕೆ ಈ ಪದ್ಯವನ್ನ ಮುಖ್ಯವಾಗಿ ಹೇಳ್ತಾರೆ. ದೇವರನ್ನ ಚಿಂತನೆ ಅಂದ್ರೆ ದೇವರನ್ನ ಹೇಗೆ ಚಿಂತನೆ ಮಾಡಬೇಕು, ಹೇಗೆ ಚಿಂತನೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಪಂಚಭೇದ ಜ್ಞಾನ ಅದು ಹೇಗೆ ಅಂದ್ರೆ ಪಂಚಭೇದ, ಈ ಪಂಚಭೇದ ಅಂಬೋದಕ್ಕೆ ಹೇಳ್ತಾರೆ, ಇದು ಉಪನಿಷತ್ತುಗಳೇನು ಬಂದಿದೆ ಅಂತ ನೋಡಿದೀವಿ. ಪಂಚಭೇದ ಅಂಬೋದು ಇದು ಯಾವತ್ತೂ ಇರುವಂತ ಸತ್ಯ, ಇದು ಹುಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಹುಟ್ಟಿದ್ರಿದ್ರೆ ಇಫ್ ಇಟ್ ಹ್ಯಾಡ್ ಬೀನ್, ಹುಟ್ಟಿದ್ದುದು ಅಂದ್ರೆ ಏನು, ಅನಿತ್ಯವಾದ ನಿತ್ಯ ಅಲ್ಲ, ಯಾವತ್ತು ಇರುವಂತದ್ದು ಅಲ್ಲ ಅಂದ್ರೆ ಅದಕ್ಕೆ ನಾಶ ಉಂಟು. ಯಾವತ್ತು ಇರುವಂತ ನಿತ್ಯವಾದದ್ದು ಅಂದ್ರೆ, ಯಾವತ್ತು ಇರುವುದು ಅಂದ್ರೆ ನಿತ್ಯ, ನಿತ್ಯವಾದದಕ್ಕೆ ನಾಶ ಇಲ್ಲ. ಈ ಒಂದು ಪಂಚಭೇದ ಅಂಬುದು ನಿತ್ಯವಾದ ಒಂದು ಅಂತ ಆಚಾರ್ಯರು, ಆಚಾರ್ಯ ಹೇಳೋದಲ್ಲ, ಬ್ರಹ್ಮತರ್ಕ ವೇದವ್ಯಾಸರು ಮಾಡಿದ ಬ್ರಹ್ಮತರ್ಕ ಅಂಬೋದಲ್ಲಿ ಇದು ಇದೆ ಅಂತ ಆಚಾರ್ಯರು ಉಲ್ಲೇಖ ಮಾಡುತ್ತಾರೆ. ಈ ಪಂಚ ಇದು ಯಾಕೆ ಇದೆ, ಇದು ಯಾಕೆ ನಿತ್ಯವಾಗಿದೆ, ಯಾವತ್ತೂ ನಿತ್ಯವಾದ ವಸ್ತುವಕ್ಕೆ ನಾಶ ಇಲ್ಲ, ಯಾಕೆ ಅಂದ್ರೆ ದೇವರೇ ಇದನ್ನ ನೋಡಿದ್ದಾನೆ ಅಂತ. ಈ ಪಂಚಭೇದ ದೇವರದ ಜ್ಞಾನದಲ್ಲೇ ಇದೆ. ದೇವರು ಇದನ್ನ ಪಂಚಭೇದವಾಗೇ ಭೇದವಾಗೇ ದೇವರು ನೋಡಿದ್ದಾನೆ. ದೇವರು ನೋಡೋದು ಸತ್ಯ ಆಗತ್ತೆ. ಯಾವುದು ದೇವರನ್ನು ನೋಡ್ತಾನೋ, ದೇವರ ಜ್ಞಾನದಲ್ಲಿ ಯಾವತ್ತು ಇದೆಯೋ ಅದು ಯಾವತ್ತೂ ಸತ್ಯ. ಅಂದ್ರೆ ಪಂಚಭೇದ ಎಂಬುದು ಸತ್ಯ, ಈ ಪ್ರಪಂಚದಲ್ಲಿನೂ ಇದೆ ಮತ್ತು ಆ ಮೋಕ್ಷದಲ್ಲಿನೂ ಇದೆ. ಸೊ ಇದು ಭೇದ ಅಂಬುದು ಸತ್ಯ ನಿತ್ಯ ಅಂತ ದೇವರು ನೋಡ್ತಾನೆ. ಏನಿದು ಭೇದ, ಇದು ಏನು, ಯಾಕೆ ಪ್ರಪಂಚ ಅಂತ ಹೇಳ್ತಾರಂದ್ರೆ ಪ್ರಕೃಷ್ಟವಾದ ಅಂದ್ರೆ ಇದನ್ನ ನಾಲೆಜ್ ದ ಪಂಚ ಭೇದ ಜ್ಞಾನ ನಮಗೆ ಆ ಒಂದು ಮೋಕ್ಷವನ್ನ ಕೊಡಬಲ್ಲದಂತ ಈ ಪಂಚಭೇದ ಜ್ಞಾನ. ಅದಕ್ಕೆ ಅದಕ್ಕೆ ಪ್ರಪಂಚ, ಈ ಬ್ರಹ್ಮಾಂಡ, ಈ ಪಂಚಭೇದದಿಂದ ಕೂಡಿರುವಂತ ಈ ಬ್ರಹ್ಮಾಂಡ ಪ್ರಪಂಚ. ಪಂಚ ಅಂತ ಹೇಳದೆ ಪ್ರಪಂಚ ಅಂತಾರೆ. ಪ್ರಪಂಚ ಅಂದ್ರೆ ಪ್ರಕೃಷ್ಟ, ಪ್ರಕೃಷ್ಟವಾದ ಮೋಕ್ಷವನ್ನ ಕೊಡಬಲ್ಲದ್ದು ಇದು. ಆದ ಕಾರಣದಿಂದ ಸಾಧಕರು ಯಾರು ಯಾರು ಮೋಕ್ಷವನ್ನ ಬಯಸ್ತಾರೋ ಅವರು ತಿಳಿಯಲೇಬೇಕು, ತಿಳಿದು ಅನುಸಂಧಾನದಲ್ಲಿ ಇಡಲೇಬೇಕು. ಇದಕ್ಕೆ ಉಪಾಸನ ಅಂತ ಹೇಳ್ತಾರೆ. ಅದು ನಮ್ಗೆ ಸಾಕ್ಷಾತ್ಕಾರವೂ ಆಗುತ್ತೆ, ಕಣ್ಣು ಮುಂದೆ ಕಾಣಿಸ್ತಾನೆ ದೇವರು ಹಾಗೆ. ಸೊ ಇದು ಹೇಳ್ತಾ ಇದ್ದಾರೆ. ಇದೇನು ಮೂರು, ಇದೇನು ಅಂದ್ರೆ ಫಸ್ಟ್ ಹೇಳ್ತಾರೆ ಮೂರು ಗುಂಪಿದೆ, ಒಂದು ದೇವರು, ಒಂದು ಜೀವ, ಒಂದು ಜಡ ಅಂತ ಮೂರು ಗುಂಪು ಮಾಡಿಕೊಡ್ತಾರೆ. ಮೂರಲ್ಲಿ ಇರುವಂತ ಭೇದ ಐದಾಗತ್ತೆ ಅಲ್ವಾ, ಮೂರು ವಸ್ತುಗಳು ಇದ್ರೆ ಭೇದಗಳು ಐದಾಗತ್ತೆ. ಸೊ ಇದು ಐದು ಭೇದಗಳು. ಇದರಲ್ಲಿ ಫಸ್ಟ್ ಮೊಟ್ಟ ಮೊದಲಿ ನಾವು ಏನು ತಿಳ್ಕೋಬೇಕು ಅಂದ್ರೆ ಈಶ್ವರ ಅಂತ ತಿಳ್ಕೊಂಡಾಗ ಈಶ್ವರದಲ್ಲಿ ಲಕ್ಷ್ಮಿ ಈಶ್ವರನ ಜೊತೆಯಲ್ಲಿ 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 ಬರ್ತಾಳಂತ. ಅವಳನ್ನ ಅಪ್ಪಿತಪ್ಪಿನೂ ಜೀವಕೋಟಿಲಿ, ಪಂಚಭೇದ ನೋಡುವಾಗ ಜೀವಕೋಟಿಯಲ್ಲಿ ಸೇರಿಸಬಾರದು, ಈಶಕೋಟಿಯಲ್ಲೇ ಅವಳನ್ನ ಸೇರಿಸಬೇಕು. ಯಾಕೆ ಈಶಕೋಟಿಯಲ್ಲಿ ಅವಳಿಗೆ ಯಾಕೆ ಸೇರಿಸಬೇಕು ಅಂದ್ರೆ ಅದಕ್ಕೆ ಒಂದು ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಒಂದು ಅಧಿಕರಣದಲ್ಲಿ ಕಾಮಾದಿ ಅಧಿಕರಣ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಹೇಳ್ತಾರಂದ್ರೆ ಲಕ್ಷ್ಮಿಗೆ ಆ ಉಪಾಸನಾ ಸಾಧನೆ ಮಾಡುವ ಅಧಿಕಾರಿ ಅಲ್ಲ. ಅಂದ್ರೆ ಏನು ಅಂದ್ರೆ ಅವಳು ಸಾಧನೆ ಮಾಡಿ ಇತರ ಜೀವರಂತೆ ಅವಳು ಪ್ರಯೋಜನ ಪಡೆಯುವವಳು ಅಲ್ಲ. ನಮಗೆ ಸಾಧನೆ ಮಾಡುವ ಮೂಲಕವಾಗ ಮೋಕ್ಷ ಸಿಗತ್ತೆ ನಮಗೆ ಮಾತ್ರ ಅಲ್ಲ, ಆ ವಾಯುದೇವರು ಸಾಧನೆ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಆ ಮೋಕ್ಷದಲ್ಲಿ ಆನಂದ ಪೂರ್ತಿ ಅವ್ರಿಗೇನು ಸಿಕ್ಕತ್ತೆ. ಸೊ ಎಲ್ಲರಿಗೇನು ಸಾಧನಾ ಬೋಧಿದ ಮಾಡಲೇಬೇಕು, ಮಾಡಿದ ಮೇಲೆ ಫಲ ಉಂಟು. ಲಕ್ಷ್ಮಿಗೆ ಹಾಗಲ್ಲ, ಆದ ಕಾರಣದಿಂದ ಮತ್ತು ಅವಳು ಮಾಡ್ತಾ ಇರ್ತಾಳಲ್ಲ, ಅವಳಿಗೆ ಉಪಾಸನ ಇಲ್ಲ, ಉಪಾಸನಕ್ಕೆ ಅವಳು ಅಧಿಕಾರಿ ಅಲ್ಲ, ಅಂದ್ರೆ ಅವಳಿಗೆ ವಿಧಿ ಇಲ್ಲ. ಉಪಾಸನೆಗೆ ಅಧಿಕಾರಿ ಅದ ಅಂದ್ರೆ ಅನಧಿಕಾರಿ ಅಂತ ಅರ್ಥ ಅಲ್ಲ, ಅಧಿಕಾರಿ ಅಲ್ಲ ಅಂದ್ರೆ ಅವಳಿಗೆ ಅದು ವಿಧಿ ಇಲ್ಲ, ಮಾಡಲೇಬೇಕು ಅಂಬೋ ವಿಧಿ ಲಕ್ಷ್ಮಿಗೆ ಇಲ್ಲ, ಪ್ರಯೋಜನವೂ ಅವಳಿಗೆ ಇಲ್ಲ. ಅವಳು ಯಾಕೆ ಮತ್ತೆ ಮಾಡ್ತಾ ಇದ್ದಾಳೆ, ಅವಳು ಉಪಾಸನೆ ಮಾಡ್ತಾಳಲ್ಲ, ಯಾಕೆ ಉಪಾಸನೆ ಮಾಡ್ತಾಳ ಅಂದ್ರೆ ಆ ಒಂದು ಆದರ ಅಂದ್ರೆ ಭಕ್ತಿ ವಿಶೇಷದಿಂದ ಅವಳು ಮಾಡ್ತಾಳ, ಅದು ಅವಳು ಸ್ವಭಾವವಾಗಿದೆ. ದೇವರನ್ನ ಯಾವತ್ತೂ ಚಿಂತನೆ ಮಾಡೋದಲ್ಲೇ ಅವಳಿಗೆ ಆನಂದ. ಆನಂದ ಅಂದ್ರೆ ತನ್ನಲ್ಲಿ ಇರುವಂತ ಆನಂದವನ್ನ ವ್ಯಕ್ತಿ ಮಾಡ್ತಾಳೆ, ದಟ್ ಈಸ್ ಹರ್ ನೇಚರ್, ಹರ್ ಸ್ವಭಾವವಾಗಿ ಇದೆ, ಮಾಡ್ತಾಳೆ. ಅದರಿಂದ ಅವಳಿಗೆ ಯಾವ ಫಲ ಇಲ್ಲ ಅವಳಿಗೆ. ಸೊ ಅದು ಒಂದು. ಇನ್ನೊಂದೇನು ಅಂದ್ರೆ ಅವಳು ಯಾವತ್ತೂ ಬಂಧನದಲ್ಲಿ ಇದ್ದಿದ್ದೇ ಇಲ್ಲ, ಬಂಧನದಲ್ಲಿ ಇಲ್ಲ. ಅವಳದು ಎಲ್ಲವೂ ಇಚ್ಛಾರೂಪವಾಗೇ ಇರುತ್ತೆ, ಅವಳು ಇಚ್ಛೆಯಿಂದ ಭಗವಂತನ ಅಧೀನವಾಗೆ ಇಚ್ಛೆ ಮಾಡ್ತಾಳೆ, ನಾನು ಇದು ಮಾಡಬೇಕು ಅಂತ ಮಾಡ್ತಾಳೆ. ಆದ ಕಾರಣದಿಂದ ಅವಳು ಮಾಡ್ತಾಳೆ. ಮತ್ತು ಅವಳು ಮುಕ್ತಿ ಸ್ಥಾನದಲ್ಲಿನೂ ಅಮುಕ್ತ ಸ್ಥಾನದಲ್ಲಿನೂ ಇರ್ತಾಳೆ, ಅವತಾರ ತಕ್ಕೊಳ್ತಾಳ ಅವಳು. ಯಾವಾಗ ಏನು ತಕ್ಕೊಂಡ್ರನೋ ಅವಳಿಗೆ ಪ್ರಾಕೃತ ದೇಹ ಅಂಬೋದು, ನಾರಾಯಣನಂತೆ ಅವಳಿಗೆ ಪ್ರಾಕೃತ ದೇಹ ಅಂಬೋದಿಲ್ಲ ಎಲ್ಲದಕ್ಕೆನು. ಅವಳು ಇನ್ನೊಂದು ಏನು ಅಂದ್ರೆ ಸರ್ವಾಯತನ ಅಂತ ಹೇಳ್ತಾರೆ, ಅಂದ್ರೆ ಅವಳಿಗೆ ಎಲ್ಲ ಏನೇನು ಪದಾರ್ಥಗಳು ಎಲ್ಲೆಲ್ಲಿ ನೋಡ್ತಿರೋ ಎಲ್ಲದಕ್ಕೇನು ಅವಳೇ ಒಂದು ನೆಲೆ, ಅಂದ್ರೆ ಆಯತನ ಅಬೋರ್ಡ್ ಆಗಿ ಒಂದು ವಾಸಸ್ಥಾನವಾಗಿದ್ದ ಮೂಲ ಪ್ರಕೃತಿ ರೂಪದಿಂದ ಅವಳು ಎಲ್ಲದಕ್ಕೇನು ವಾಸಸ್ಥಾನವಾಗಿರ್ತಾರೆ. ಅವಳು ಆಕಾಶಕ್ಕೆ ಅಭಿಮಾನಿಯಾಗಿರ್ತಾಳೆ, ಆಕಾಶ ಪೂತಿ ಅವಳು. ಈ ಆಕಾಶ ಮಾತ್ರ ಇಲ್ಲ, ವಿಕಾರರಹಿತವಾದ ವ್ಯಾಕೃತ ಆಕಾಶವು ಏನು, ಅವಳು ಆಯತನ ನೆಲೆಯಾಗಿ ಅವಳೇ ಇದ್ದಾಳೆ. ಆಮೇಲೆ ಸರ್ವ ಕಾಲದಲ್ಲಿನೂ ಇದ್ದಾಳೆ, ಅವಳು ಇಲ್ಲದ ಕಾಲವೇ ಇಲ್ಲ. ಆಮೇಲೆ ಸರ್ವ ಇಚ್ಛೆ ಅವಳಿಗೆ, ಸರ್ವಜ್ಞ ಅವಳು, ಯಾವತ್ತೂ ಬಂಧನ ಇಲ್ಲ. ಮತ್ತು ತನಗೆ ಕೆಳಗೆ ಇರೋರಿಗೆಲ್ಲ ಬಂಧನದಲ್ಲಿ ಇರುವಂತ ಶಕ್ತಿ ಇದೆ. ಅವಳು ಪ್ರಕೃತಿ ರೂಪವಾಗಿ ಇದ್ದಾಳೆ, ಮತ್ತು ಪ್ರಕೃತಿಯಲ್ಲಿ ಆಗುವಂತ ಒಂದು ವಿಕಾರ ಅವಳಲ್ಲಿ ಇಲ್ಲ. ಅವಳು ನಿತ್ಯ ಮುಕ್ತಳು, ಅಂದ್ರೆ ಅವಳು ಭಗವಂತನ ಜೊತೆಯಲ್ಲಿ ಯಾವತ್ತೂ ಅವಳು ದೇಶ ಕಾಲದಲ್ಲಿ ಇದ್ದಾಳೆ. ಅವಳು ಅನಾದಿ ಅಂತ್ಯವಾಗಿದ್ದಾಳೆ, ಅವಳಿಗೆ ಸೃಜ್ಯ ಸ್ಥಿತಿ ಅಸೃಜ್ಯ ಸ್ಥಿತಿ ಎಂಬುದು ಇಲ್ಲ. ಆ ಶರೀರ ನಾಶ ಅವಳಿಗೆ ಇಲ್ಲ, ನಾಶ ಚತುರ್ವಿಧಂ ಅಂತ ಹೇಳ್ತಾರೆ. ಅವಳಿಗೆ ಶರೀರ ನಾಶ ಇಲ್ಲ, ದೇವರಿಂದ ವಿಯೋಗ ಇಲ್ಲ, ಮತ್ತು ಆ ಪ್ರಳಯದಲ್ಲಿನೂ ಅವಳು ನಿರ್ಮಾಣ ಮಾಡುತ್ತಾಳೆ, ಮತ್ತು ಅವಳು ಪೂರ್ಣನಾಗಿ ದೇವರ ಅಧೀನವಾಗಿದ್ದಾಳೆ. ಆದ ಕಾರಣದಿಂದ ಅತೀ ಸಾಮೀಪ್ಯದಲ್ಲಿ ಅವಳು ಇದ್ದಾಳೆ. ಆದ ಕಾರಣದಿಂದ ಅವಳನ್ನ ಜೀವಕೋಟಿಯಲ್ಲಿ ಸೇರಿಸಬಾರದು, ಈಶಕೋಟಿಯಲ್ಲೇ ಅವಳನ್ನ ಪರಿಗಣನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಈಶಕೋಟಿ ಬರುತ್ತೆ. ದೇವರು ಎಂಬುದಲ್ಲಿ ಲಕ್ಷ್ಮೀ ನಾರಾಯಣನನ್ನ ಇಟ್ಟುಕೋಬೇಕು. ಆಮೇಲೆ ಜೀವಗಣ ಅಂತ ಬರುತ್ತೆ, ಮತ್ತೆ ಉಳಿದ ಎರಡು ಏನಿದೆ ಅಂದ್ರೆ ಜೀವಗಣ ಜಡ ಅಂತ ಎರಡು, ಇನ್ನೊಂದು ಮೂರು ಕ್ಯಾಟಗರಿಯಲ್ಲಿ ಇವಾಗ ಈಶ್ವರ ಕೋಟಿ. ಈಶ್ವರ ನೋಡಿದ್ದೀವಿ, ದೇವರನ್ನ ನೋಡಿದ್ದೀವಿ, ಅದೇ ಲಕ್ಷ್ಮಿ ಸಹಿತವಾಗಿ ನೋಡಿದ್ದೀವಿ. ಆಮೇಲೆ ಜೀವ ಅಂತ ಒಂದು ಗುಂಪು ಬರುತ್ತೆ. ಜೀವರ ಗುಂಪು ಏನು, ಜೀವ ಮತ್ತು ಜಡ ಇದೆ, ಏನು ವ್ಯತ್ಯಾಸ? ಇಬ್ಬರು ಪಪ್ಪೆಟ್ಟೆ, ದೇವರ ಅಧೀನವಾಗಿ ಇರುವಂತದ್ದೇ ಇಬ್ರು. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಒಂದು ಜೀವನದಲ್ಲಿ ಜ್ಞಾನ ಇಚ್ಛಾ ಕ್ರಿಯಾ ಅಂಬೋ ಧರ್ಮಗಳು ಇದೆ, ಸ್ವತಂತ್ರ ಇಲ್ಲ, ಧರ್ಮಗಳು ಉಂಟು. ಈ ಮೂರು ಧರ್ಮಗಳು ಜ್ಞಾನ ಇಚ್ಛೆ ಕ್ರಿಯಾ ಅಂಬೋದು ಜಡದಲ್ಲಿ ಇಲ್ಲ. ಸೊ ಆ ವಿಷಯದಿಂದ ಜೀವ ಈಸ್ ಡಿಫ್ರೆಂಟ್ ಫ್ರಮ್ ಜಡ ಆಗ್ತಾನೆ. ಇನ್ನೊಂದು ಏನು ಅಂದ್ರೆ ಜೀವರಿಗೆ ಆ ಒಂದು ದೇಹನಾಶ ಉಂಟು, ದೇಹನಾಶ ಇರತ್ತ, ಅಪೂರ್ಣತೆ ಇರತ್ತ, ದೇಹನಾಶ ಇರತ್ತ ಜೀವರಿಗೆ. ಮತ್ತು ದುಃಖ ಪ್ರಾಪ್ತಿ ಇದೆ ಜೀವಕ್ಕೆ, ದುಃಖ ಪ್ರಾಪ್ತಿ ಇದೆ ಜಡಕ್ಕೆ ಬಂದು ದುಃಖ ಪ್ರಾಪ್ತಿ ಎಂಬುದಿಲ್ಲ. ಬಟ್ ಅದಕ್ಕೆ ಬಂದು ಜಡಕ್ಕೆ ಬಂದು ದೇಹ ಹಾನಿ ಅಂದ್ರೆ ಜಡಕ್ಕೆ ಏನು ದೇಹ ಹಾನಿ ಆಗತ್ತೆ ಅಂದ್ರೆ, ಒಂದು ಮಡಕೆ ಇದೆ, ಮಡಕೆ ಮುರಿದು ಅದು ತಿರ್ಗಾ ಮಣ್ಣಾಗತ್ತೆ. ಆ ಒಂದು ಆಕಾರ ನಾಶ ಅಂಬೋದು ಅದಕ್ಕೇನು ಇದೆ. ಜೀವರಿಗೆ ಹೇಗೆ ಜಡದೇಹ ಬಂದು ಜಡದೇಹ ನಾಶ ಆಗತ್ತೋ ಹಾಗೇನೆ ಅದಕ್ಕೇನು ಆ ಒಂದು ರೂಪ ಬರುತ್ತೆ, ರೂಪ ನಾಶ ಆಗತ್ತೆ. ಜಡನೂ ಅಪೂರ್ಣವೇ, ಜೀವವೂ ಅಪೂರ್ಣವೇ ಆಗತ್ತೆ. ಬಟ್ ಜಡ ಅನಿತ್ಯ. ಅನಿತ್ಯ ಅಂದ್ರೆ ಆ ಒಂದು ಸ್ಟೇಟ್ ಹೋಗತ್ತೆ, ಒಂದೊಂದು ಫಾರ್ಮ್ ಫಾರ್ಮ್ ಹೋಗತ್ತೆ, ಮಣ್ಣು ಮಡಿಕೆ ಒಡೆದು ಮಣ್ಣಾಗತ್ತೆ, ಆ ಫಾರ್ಮ್ ಅಂಬೋದು ಹೋಗ್ಬಿಡತ್ತೆ. ಸೊ ಅನಿತ್ಯತ್ವ ಬರುತ್ತೆ, ಎಲ್ಲವೂ ಕೊನೆಯಲ್ಲಿ ಹೋಗಿ ಸತ್ವರಜ ತಮಸಾಗೆ ಉಳ್ಕೊಂಡು ಬಿಡತ್ತೆ. ಆ ಒಂದು ಅನಿತ್ಯತ್ವ ಇದೆ. ಬಟ್ ಜೀವ ಅಂತ ತಕೊಂಡ್ರೆ, ಜೀವ ಜೊತೆಯಲ್ಲಿ ಇರುವಂತ ದೇಹ ಇಲ್ಲ, ಜೀವ ಅಂತ ತಕೊಂಡ್ರೆ ಜೀವಕ್ಕೆ ಅನಿತ್ಯತ್ವ ಇಲ್ಲ, ಜೀವ ಎಂದೆಂದಿಗೂ ನಿತ್ಯ. ಈ ಕಾರಣದಿಂದ ಜಡ ಜೀವ ಬೇರೆ ಬೇರೆಯಾಗಿದೆ. ಸೊ ಈಶ್ವರ ಜಡ ಜೀವ ಅಂತ ಮೂರು ಮೂರು ಕವಲುಗಳನ್ನ ಮಾಡ್ತಾರೆ. ಈ ಮೂರು ಕವಲುಗಳು ಆದ ಮೇಲೆ ನೆಕ್ಸ್ಟ್ ಬರೋದೇನು ಅಂದ್ರೆ ವಿಲಕ್ಷಣ ಹೇಗೆ ಅಂತ ಇವಾಗ ತೋರಿಸ್ತಾ ಇದ್ದಾರೆ. ವಿಲಕ್ಷಣ ಹೇಗೆ ಅಂತ ನೋಡಬೇಕಂದ್ರೆ ಇಲ್ಲಿ ಫಸ್ಟ್ ಏನ್ ಹೇಳ್ತಾರೆ, ಈ ಒಂದು ಜಡವನ್ನ ತಕೊಂಡ್ರೆ ಜಡ ಜಡದಲ್ಲಿ ಒಂದು ಭೇದಗಳನ್ನ ಒಂದಕ್ಕಿಂತ ಒಂದು ಬೇರೆ 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 ಬೇರೆಯಾಗಿ ಇರುತ್ತೆ. ಜಡಗಳು ಒಂದಕ್ಕಿಂತ ಒಂದು ಬೇರೆಯಾಗಿರ, ನೋ ಟೂ ಥಿಂಗ್ಸ್ ಆರ್ ಅಲೈಕ್ ಅಂತ ಜಡದಲ್ಲಿ ನಾವು ಹೇಳ್ತೀವಿ. ಹಾಗೆ ಬೇರೆ ಬೇರೆಯಾಗಿರುತ್ತೆ. ಬೇರೆ ಬೇರೆಯಾಗಿರುತ್ತೆ ಅಂದ್ರೆ ಆ ಒಂದು ಇಂಟೆನ್ಸಿಕ್ ಕ್ವಾಲಿಟೀಸ್ ಬೇರೆ ಬೇರೆ. ಸತ್ ಮೂಲಕ್ಕೆ ಹೋದಾಗೆ ಸತ್ವ ರಜಸ್ ತಮಸ್ಸು ಹೋದೆ ಮೂಲತಃ ಇರುತ್ತೆ. ಅದು ಮೂರು ಬೇರೆ ಬೇರೆ, ಸತ್ವಕ್ಕಿಂತ ರಜಸ್ ಬೇರೆ, ರಜಸಕ್ಕಿಂತ ತಮಸ್ಸು ಬೇರೆ. ಸೊ ಹೀಗೆ ಅದು ಬೇರೆ ಬೇರೆಯಾಗೇ ಇರುತ್ತೆ ಅಂತ. ಆಮೇಲೆ ಜೀವಕ್ಕೆ ಬಂದಾಗ ಜೀವದಲ್ಲಿನೂ ನಾವು ನೋಡ್ತೀವಿ, ಜೀವದಲ್ಲಿನೂ ಭೇದಗಳನ್ನ ನೋಡ್ತೀವಿ. ಈ ಜೀವದಲ್ಲಿ ಭೇದ ನೋಡುವಾಗ ಅಲ್ಲಿ ನೋಡುವಂತ ಯಾವ ತರ ಭೇದವನ್ನ ನೋಡ್ತೀವಿ ಅಂದ್ರೆ ಸಜಾತಿ ವಿಜಾತಿ ಅಂತ ಭೇದಗಳನ್ನ ನೋಡ್ತೀವಿ. ಮೇನ್ ಆಗ ನೋಡುವಂತ ಭೇದ ಇದು ಜೀವದಲ್ಲಿ, ಜೀವ ಸ್ವರೂಪದಲ್ಲಿ ನೋಡುವಂತ ಭೇದಗಳು ಸಜಾತಿ ವಿಜಾತಿ ಅಂತ ಇರುತ್ತೆ. ಸಜಾತಿ ವಿಜಾತಿ ಹೇಗೆ ಡಿಸೈಡ್ ನಾವು ಮಾಡ್ತೀವಿ ಅಂದ್ರೆ ಆ ಒಂದು ಗ್ರೂಪ್ ಅಲ್ಲಿ ಆ ದೇವ ಜೀವರ ಲಕ್ಷಣ ಏನು ಅಂದ್ರೆ ಒಳ್ಳೆ ಜೀವರನ್ನ ತಕೊಳ್ತೀವಿ. ಇವಾಗ ಜ್ಞಾನ ಆನಂದ ಅಂಬೋ ಕ್ವಾಲಿಟೀಸ್ ಅನ್ನ ತಕೊಳ್ತೀವಿ. ಜ್ಞಾನ ಆನಂದ ಅಂಬೋ ಕ್ವಾಲಿಟೀಸ್ ಇದೆಲ್ಲ ಇಟ್ ವೇರೀಸ್ ಲೈಕ್ ಒಂದಲ್ಲಿ ಇರೋದು ಇನ್ನೊಂದಲ್ಲಿ ತೀರ ಆಬ್ಸೆಂಟ್ ಆಗವೇ ಇರುತ್ತೆ. ಲೈಕ್ ಒನ್ ಅಂಡ್ ಜೀರೋ, ಇಟ್ ಇಸ್ ನಾಟ್ ಲೈಕ್ ಒಬ್ಬರಲ್ಲಿ ಹತ್ತು ಇದೆ ಒಬ್ಬರಲ್ಲಿ ಎಂಟು ಇದೆ ಅಂಬೋದೆಲ್ಲ ಕಂಪ್ಲೀಟ್ ಆಗ ಒಂದು ಒಬ್ಬರಲ್ಲಿ ಇರೋದು ಇನ್ನೊಬ್ಬರಲ್ಲಿ ಇರೋದೇ ಇಲ್ಲ. ಸೊ ಅದಕ್ಕೆ ವಿಜಾತಿ ಭೇದಗಳಿದೆ ಅಂತ ಹೇಳ್ತೀವಿ. ಅದಕ್ಕೆ ದಟ್ ಡಿಸೈಡ್ಸ್ ದ ಕಕ್ಷ. ಅದಕ್ಕೆ ಆದ ಕಾರಣದಿಂದ ಒನ್ ಅಂಡ್ ಜೀರೋ, ದಟ್ ಈಸ್ ಒಂದು ಒಂದು ಜೀವನದಲ್ಲಿ ಒಂದು ಕ್ವಾಲಿಟಿ ಇದಿರುತ್ತೆ, ಸ್ವಭಾವ ಸ್ವರೂಪ ಭೂತವಾದ ನಿತ್ಯವಾದ ಕ್ವಾಲಿಟಿ ಒಂದು ಇದೆ, ಇನ್ನೊಂದಲ್ಲಿ ಅದು ಇರೋದೇ ಇಲ್ಲ, ಇಟ್ ಇಸ್ ಟೋಟಲಿ ಆಬ್ಸೆಂಟ್. ಅದು ಹಾಗೆ ನಿತ್ಯ ಆದ ಕಾರಣದಿಂದ ಅದು ಹಾಗೇ ಇರುತ್ತೆ. ಝೀರೋ ಅಂಬೋ ದಟ್ ಪರ್ಟಿಕ್ಯುಲರ್ ಕ್ವಾಲಿಟಿ ಯಾವತ್ತೂ ಝೀರೋ ಇರುತ್ತೆ, ಇನ್ನೊಂದಲ್ಲಿ ಯಾವತ್ತೂ ಇರುತ್ತೆ, ಎಸ್ ಅಣ್ಣೋ ತರ ಇದ ಇಲ್ಲ, ಒನ್ ಅಂಡ್ ಝೀರೋ ತರ. ಸೊ ಆದ ಕಾರಣದಿಂದ ದಟ್ ಡಿಟರ್ಮಿನ್ಸ್ ದ ಕಕ್ಷ. ಏನಿದು ಭಗವಂತನ ಬಗ್ಗೆ ಇರುವಂತ ನಾಲೆಡ್ಜ್, ಭಗವಂತನ ಅನಂತ ಗುಣ, ಅನಂತ ಕಲ್ಯಾಣ, ಅನಂತ ಅಂತನ ರೂಪ, ಅನಂತ ನಾಮ, ಇದು ಹೇಳುವಾಗ ಒಂದು ಗ್ರೂಪ್ ಅಲ್ಲಿ ಅದು ಇರೋದೇ ಇಲ್ಲ ಕೆಲವು ಅಂಶಗಳು, ಇನ್ನೊಂದು ಗ್ರೂಪ್ ಅಲ್ಲಿ ಅದು ಯಾವತ್ತೂ ಇರುತ್ತೆ. ದಟ್ ಡಿಸೈಡ್ಸ್ ದ ಆ ಒಂದು ವಿಜಾತಿ. ಸಜಾತಿ ಅಂದ್ರೆ ಒಂದು ಆ ಸಜಾತಿ ಎಂಬುದು ಅನೇಕ ರೀತಿಯಿಂದ ಇರುತ್ತೆ. ಸಜಾತಿಯಲ್ಲಿ ಏನಾಗತ್ತೆ ಅಂದ್ರೆ ಆ ಕ್ವಾಲಿಟಿಯಲ್ಲಿ ಸ್ವಲ್ಪ ಇವನಿಗೆ ಜಾಸ್ತಿ ಸ್ವಲ್ಪ ಕಮ್ಮಿ ಹಾಗೇನೂ ಇರಬಹುದು. ಒಂದು ಇನ್ನೊಂದು ಏನು ಅಂದ್ರೆ ಸಜಾತಿಯಲ್ಲಿ ಗಣಗಳು ಅಂತ ಹೇಳ್ತೀವಿ, ರುಜುಗಣಗಳು ಅಂತ. ಇವಾಗ ಪಾಪ್ಯುಲರ್ ಅದೇ ರುಜುಗಣಗಳು ಅಂತ ಹೇಳುವಾಗ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸಾಂಪಲ್ ಏನು ಕೊಡ್ತಾರೆ ಅಂದ್ರೆ ಒಂದು ಬೀಜದಲ್ಲಿ ಇರುವಂತ ಬೀಜದ ಒಳಗೆ ಇರುವಂತ ಆ ಒಂದು ಶಕ್ತಿ, ಬೀಜ ಅಂಕುರದ ಬೀಜದಲ್ಲಿ ಇರುವಂತ ಶಕ್ತಿ ತರ ಅದು ಇರುತ್ತೆ ಅಂತ ಹೇಳ್ತಾರೆ. ವಟಬೀಜ ವೃಕ್ಷ ಶಕ್ತಿ. ವಟಬೀಜ ಅಂದ್ರೆ ಆ ಒಂದು ಬೀಜದಲ್ಲಿ ಏನಿದೆ, ಬೀಜದಲ್ಲಿ ಆ ವೃಕ್ಷ ಆ ಒಂದು ಆಲಮರ ಅಂತ ಕೊಡಿ, ಆಲಮರ ಹೇಗೆ ಬೆಳೆಯುತ್ತೆ, ಎಷ್ಟು ಬೆಳೆಯುತ್ತೆ, ಯಾವಾಗ ನಾಶ ಆಗತ್ತೆ, ಹೇಗೆಲ್ಲ ಹಣ್ಣು ಹಂಪಳಗಳು ಏನೇನೆಲ್ಲ ಕೊಡುತ್ತೆ, ಎವ್ರಿಥಿಂಗ್ ಮೂಲವಾಗಿರೋದು ಆ ಬೀಜದಲ್ಲೇ. ಬಿಕಾಸ್ ಆಲಮರ ಆಫ್ಟರ್ ಸಮ್ ಟೈಮ್ಸ್ ಇಟ್ ಡಸಂಟ್ ಬಿಕಮ್ ಸಮದರ್ ಟ್ರೀ ಅಂಡ್ ಗಿವ್ ಸಮದರ್ ಥಿಂಗ್. ಸೊ ಆ ಬೀಜದಲ್ಲಿ ಇರುವಂತ ವೃಕ್ಷ, ಆ ವೃಕ್ಷ ಆಗುವಂತ ಶಕ್ತಿ, ಆ ಬೀಜದಲ್ಲಿ ಇರುವಂತ ಆ ಶಕ್ತಿ ಬಗ್ಗೆ ಮಾತಾಡ್ತಾರೆ. ಆ ಶಕ್ತಿ ಹೇಗಿರುತ್ತೋ ಹಾಗಿರುತ್ತಂತೆ ಈ ಒಂದು ಗಣಗಳಲ್ಲಿ, ರುಜುಗಣ ಅಂತಕೊಂಡ್ರೆ ಆ ರುಜುಗಣದಲ್ಲಿ ಇರುವವರೆಲ್ಲ ಹಾಗೆ ಇರ್ತಾರೆ. ಅಂದ್ರೆ ಒಳಗೆ ಇರುವಂತ ಶಕ್ತಿ ಒಂದು, ಆ ಮರ ಆಗುವಾಗ ಆ ಕಾರ್ಯ ಅಂತ ಹೇಳ್ತೀವಿ, ಆ ಕಾರ್ಯದಲ್ಲಿ ಭೇದಗಳು ಇರಬಹುದು, ಶಕ್ತಿಯಲ್ಲಿ ಭೇದವೇ ಇಲ್ಲ. ಅಂದ್ರೆ ಇಲ್ಲಿ ಏನು ಶಕ್ತಿ ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಬ್ರಹ್ಮ ರುಜುಗಣಗಳು ಅಂತ ತಕೊಂಡ್ರೆ, ರುಜುಗಣದಲ್ಲಿ ಏನು ಶಕ್ತಿ ಅಂದ್ರೆ ಇಲ್ಲಿ ಮಾತಾಡೋದು ಆ ವಟವೃಕ್ಷ ಶಕ್ತಿ ಅಲ್ಲ, ಇಲ್ಲಿ ಜ್ಞಾನ ಆನಂದ, ಅವರಿಗೆ ಭಗವಂತನಲ್ಲಿ ಇರುವಂತ ಜ್ಞಾನ, ಭಗವಂತನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ, ಆ ಎಷ್ಟು ಸ್ಪಷ್ಟತೆ ಇದಾಗಲಿ, ಆಮೇಲೆ ಎಷ್ಟು ಡೀಟೇಲ್ಸ್ ಎಲ್ಲ ಭಗವಂತನ ಬಗ್ಗೆ ಇರುವಂತ ಅವರ ಜ್ಞಾನದ ಕಂಪ್ಲೀಟ್ ಸಮಗ್ರ ಚಿಂತನೆ, ಆ ಜ್ಞಾನ ಮತ್ತು ಆ ಜ್ಞಾನ ಆನಂದ ಅದು ಎಷ್ಟಿದೆ ಅಂದ್ರೆ ಅವರಲ್ಲಿ ಎಲ್ಲರಲ್ಲಿನೂ ಸಮವಾಗೇ ಇರುತ್ತೆ. ದಟ್ ಜ್ಞಾನ ಅಬೌಟ್ ಈ ಬ್ರಹ್ಮನಿಗೆ ಭಗವಂತನ ಮೇಲೆ ಇರುವಂತ ತಿಳುವಳಿಕೆಯು, ಹಿಂದಿನ ಕಲ್ಪದಲ್ಲಿ ಬಂದ ಆ ಬ್ರಹ್ಮನಿಗೆ ಇರುವಂತ ತಿಳುವಳಿಕೆ, ಮುಂದೆ ಬರುವಂತ ಈ ಬ್ರಹ್ಮ ಪದವಿಗೆ ಬರುವಂತ ಈ ರುಜುಗಳು, ಇವರಿಗೆ ಭಗವಂತನ ಬಗ್ಗೆ ಇರುವಂತ ತಿಳುವಳಿಕೆ ಯಾವತ್ತೂ ಒಂದೇ ರೀತಿ ಇದೆ. ಅಂದ್ರೆ ಜೀವನ ಒಳಗೆ ಹಾಗೇ ಇರುತ್ತೆ, ಯಾಕೆಂದ್ರೆ ಜೀವನ ಒಳಗೆ ಏನಿದೆಯೋ ಅದು ನಿತ್ಯ, ದಟ್ ಶುಡ್ ನಾಟ್ ಚೇಂಜ್ ಅಟ್ ಆಲ್. ಸೊ ಒಳಗೆ ಇರೋದು ಒಂದೇ ರೀತಿಯಿಂದ ಇರುತ್ತೆ, ಬಟ್ ಹವರ್ ಅದು ವ್ಯಕ್ತಿ ಆ ಕಾರ್ಯ ರೂಪಕ್ಕೆ ಬಂದಾಗ ಅದಕ್ಕೆ ಪದವಿ ಸಂಸಾರದಲ್ಲಿ ಪದವಿ ಪ್ರಯುಕ್ತ ಭೇದ ಅಂತ ಹೇಳ್ತೀವಿ, ಕಾರ್ಯದಲ್ಲಿ ಬೇರೆ ಬೇರೆ ಇರುತ್ತೆ. ಮೋಕ್ಷದಲ್ಲಿನೂ ಒಂದು ಬ್ರಹ್ಮ ಜ್ಞಾನ ಅದೇ ಇದೆ, ಒಂದು ಬ್ರಹ್ಮ ತನಗೆ ತನ್ನ ಆನಂದ ಅಭಿವ್ಯಕ್ತಿ ಆಗುವಾಗ ಋಗ್ವೇದವನ್ನ ಪಠಿಸ್ತಾನಂತ, ಇನ್ನೊಂದು ಬ್ರಹ್ಮ ಅವನ ಒಂದು ಸಾಮವೇದವನ್ನ ಪಠಿಸ್ತಾನ. ಬಟ್ ಅದ್ರಲ್ಲಿ ಇರುವಂತ ಜ್ಞಾನ, ಭಗವಂತನ ಜ್ಞಾನ ಅವ್ರ ಎಲ್ಲರಲ್ಲಿನೂ ಸೇಮ್, ವ್ಯತ್ಯಾಸವೇ ಅದ್ರಲ್ಲಿ ಇಲ್ಲ. ಸೊ ಅದು ಒಂದು. ಇನ್ನೊಂದು ಭೇದ ಅಂತ ಹೇಳುವಾಗ ಎಕ್ಸಿಸ್ಟೆನ್ಸ್ ಅಲ್ಲಿ ಭೇದಗಳು, ದಿಸ್ ಜೀವ ಇಸ್ ಡಿಫ್ರೆಂಟ್ ಎಕ್ಸಿಸ್ಟೆನ್ಸ್ ಫ್ರಮ್ ಅದರ್ ಜೀವ, ಎರಡು ಮರ್ಜ್ ಆಗೋದಿಲ್ಲ. ಸೊ ಆ ರೀತಿಯಲ್ಲಿನೂ ಭೇದ ಇರುತ್ತೆ, ಜೀವ ಜೀವ ಭೇದ ಇರುತ್ತೆ, ಆಮೇಲೆ ಜಡ ಜಡ ಭೇದ ಇರುತ್ತೆ. ನಾವು ನೋಡಿದ್ದೀವಿ ಜೀವ ಈಶ್ವರ ಭೇದ ಇಲ್ಲಿ ಬರುವ. ಹೀಗೆ ನಾವು ಭೇದಗಳನ್ನ ಅನೇಕ ಮುಖದಿಂದ ತಿಳಿದಾಗ ಕನ್ಕ್ಲೂಷನ್ ಎಲ್ಲಿ ಬರುತ್ತೆ, ಕನ್ಕ್ಲೂಷನ್ ಬಂದು ಆ ಈಶ್ವರ ಕೋಟಿಯನ್ನ ತಕೊಂಡಾಗ ನಾರಾಯಣ ಲಕ್ಷ್ಮಿ ಎಂಬ ಎರಡು ಎಂಟಿಟೀಸ್ ಇದೆ, ಎರಡು ಎಂಟಿಟೀಸ್ ಯಾವತ್ತೂ ಒಟ್ಟಿಗೆ ಇರುವುದು, ಇದ್ರನು ಒಂದು ಎಂಟಿಟಿ ಸ್ವತಂತ್ರ, ಇನ್ನೊಂದು ಎಂಟಿಟಿ ಅಸ್ವತಂತ್ರವಾಗೇ ಇರುತ್ತೆ, ಯಾವತ್ತು ದೇವರ ಜೊತೆಯಲ್ಲಿ ಇರುತ್ತೆ. ಆದ ಕಾರಣದಿಂದ ಅವರಿಗಿಂತ ಲಕ್ಷ್ಮಿಗಿಂತ ನಾರಾಯಣ ಉತ್ತಮನಾಗ್ತಾನೆ, ಅವನು ಲಕ್ಷ್ಮಿಗಿಂತ ವಿಲಕ್ಷಣನಾಗಿದ್ದಾನೆ ಅಂತ ಹೀಗೆ ದೇವರನ್ನ ನೋಡೋದು. ಲಕ್ಷ್ಮಿಯನ್ನ ನೋಡೋವಾಗ ಲಕ್ಷ್ಮಿ ಆದ ಮೇಲೆ ಬರೋದು ಈ ರುಜುಗಣಗಳೇ ಬರ್ತಾರೆ. ಲಕ್ಷ್ಮಿ ವರ್ಸಸ್ ರುಜುಗಣಗಳು ಹೇಳುವಾಗ ಈ ರುಜುಗಣಗಳಿಗೆ ಸಾಧನೆ ಎಂಬುದಿದೆ, ಸಾಧನೆ ಮಾಡಿ ಮೋಕ್ಷವನ್ನ ಪಡಿಬೇಕು ಎಂಬುದವರಿಗೆ ಇದೆ, ಮತ್ತು ಅವರ ಜೀವದ ಪರಿಮಾಣ ಒಂದು ಅಣು ಅಷ್ಟೇ. ಎಷ್ಟು ದೊಡ್ಡ ಬ್ರಹ್ಮದೇವರಿದ್ರು ಅವರ ಸೈಜ್, ಅವರ ಜೀವದ ಸೈಜ್ ಇದು. ಅಣು ಅಂದ್ರೆ ಏನು, ಅಣು ಅಂದ್ರೆ ಅದು ಹೇಳ್ತಾರೆ ಬಾಲಾಗ್ರ ಸಹಸ್ರ ಅಂತ, ಅಂದ್ರೆ ಇಟ್ ಇಸ್ ಇನ್ಫಿನಿಟೆಸಿಮಲಿ ಸ್ಮಾಲ್. ಅಪ್ರಾಕೃತ ಹೇಳಕ್ಕಾಗಲ್ಲ, ಪ್ರಾಕೃತ ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಪರಮಾಣು ಪ್ರದೇಶೇಪಿ ಅನಂತ ವೈ ಜೀವ ಅಂತ ಹೇಳುವಂತ ಅಷ್ಟು ಚಿಕ್ಕವರು. ವೆರಸ್ ಲಕ್ಷ್ಮಿಯ ಪರಿಮಾಣ ಎಷ್ಟು ಅಂದ್ರೆ ಲಕ್ಷ್ಮಿ ಇಡೀ ಅವ್ಯಾಕೃತ ಆಕಾಶ ಎಷ್ಟಿದೆಯೋ ಅಷ್ಟು ಸರ್ವ ದೇಶ ಸರ್ವ ಕಾಲದಲ್ಲಿನೂ ಇರುವಂತದ್ದು ಅವಳ ಅಪ್ರಾಕೃತ ದೇಹ ಅಷ್ಟು ಇರತ್ತಂತ. ಸೊ ಯು ಕ್ಯಾನ್ ಸೀ ದ ಡಿಫರೆನ್ಸ್ ಅಲ್ಲಿ. ಸೊ ಆದ ಕಾರಣದಿಂದ ಅವಳು ವಿಲಕ್ಷಣ, ಈ ಜೀವಕ್ಕಿಂತ ಅವಳು ವಿಲಕ್ಷಣ. ದೆನ್ ನೆಕ್ಸ್ಟ್ ಥಿಂಗ್ ನಮ್ಗೆ ಏನು ಬರುತ್ತೆ ಅಂದ್ರೆ, ಇಷ್ಟು ಮಾತ್ರ ಬರೋದಲ್ಲ, ಲಕ್ಷ್ಮಿ ಆದ ಮೇಲೆ ಸಾಧನ ಪ್ರಪಂಚದಲ್ಲಿ ಈ ಒಂದು ರುಜುಗಳು ಅವರು ಜೀವೋತ್ತಮರಾಗ್ತಾರೆ. ಯಾಕೆ ಅಂದ್ರೆ ಲಕ್ಷ್ಮಿಯನ್ನ ನಾವು ಈಶಕೋಟಿಯಲ್ಲಿ ಸೇರ್ಸಾಯ್ತು, ಇವಾಗ ಜೀವ ತಕೊಂಡಾಗ ಈ ಜೀವ ಕೋಟಿಯಲ್ಲಿ ಜೀವಗಳು ಇಷ್ಟು ಜೀವಗಳು ಇರೋವಾಗ ಜ್ಞಾನ ಆನಂದ ಯಾವತ್ತೂ ಅದಕ್ಕೆ ಒಂದು ಚ್ಯುತಿಯೇ ಇಲ್ಲದೆ ಇರುವಂತ ಆ ಜ್ಞಾನ ಆನಂದ ಆ ಜೀವದ ಲಕ್ಷಣ ಈ ಬ್ರಹ್ಮ ಆ ರುಜು ಯೋಗಿಗಳು ರುಜು ಪದವಿಗೆ ಬರುವಂತ ದೇವತೆ ಆ ಒಂದು ಗಣಕ್ಕೆ ಪೂರ್ತಿಯಾಗಿದ್ದಕ್ಕೋಸ್ಕರ ಅದು ಜೀವ ಕೋಟಿಯಲ್ಲಿ ಉತ್ತಮ ಜೀವ, ಅದಕ್ಕೆ ನಾವು ಜೀವೋತ್ತಮ ಅಂತ ಹೇಳ್ತೀವಿ. ಸೊ ಇದು ಎರಡು ಬಂದಾಗೆ ನಾರಾಯಣ ಇತ್ತು, ನಾರಾಯಣ ಸ್ವತಂತ್ರ, ಲಕ್ಷ್ಮಿ ಅವನಕ್ಕಿಂತ ಲಕ್ಷ್ಮಿಗಿಂತ ಅವನು ವಿಲಕ್ಷಣನಾಗಿದ್ದಾನೆ ಸ್ವತಂತ್ರ, ಆಮೇಲೆ ಲಕ್ಷ್ಮಿ ಕಂಪೇರ್ ಟು ರುಜುವಣಕ್ಕೆ ಬಂದಾಗ ಆ ಲಕ್ಷ್ಮಿ ಸರ್ವ ವಿಲಕ್ಷಣ ಅವಳು ಅಂತ ಆ ನಾಲೆಜ್ ಬರುತ್ತೆ. ಅದು ಬಂದ ಮೇಲೆ ದೆನ್ ಜೀವ ಬಂದಾಗ ಜೀವ ಜೀವೋತ್ತಮ ವಾಯು ಜೀವೋತ್ತಮ ಅಂಬುವ ನಾಲೆಡ್ಜ್ ಬರುತ್ತೆ. ಸೊ ಹೀಗೆ ವಾಯು ಜೀವೋತ್ತಮ, ಸೊ ಹೀಗೆ ನಾವು ವ್ಯತ್ಯಾಸ ವಿಲಕ್ಷಣ ಇದು ತಿಳ್ಕೊಳ್ತಾ ಬರೋದು. ಇದನ್ನ ಇಲ್ಲಿ ಉಪಾಸನೆಯಲ್ಲಿ ಇದನ್ನ ಹೇಳ್ತಾರೆ, ಇದನ್ನ ನಾವು ತಿಳ್ಕೊಳ್ತಾ ಬರಬೇಕು. ಇದು ನಾವು ಹೇಗೆ ಇದನ್ನ ಫಸ್ಟ್ ಸೆಂಟೆನ್ಸ್ ಲಿ ಅವ್ರು ಹೇಳ್ತಾ ಬಂದ್ರು. ಏನ್ ಹೇಳ್ತಾ ಬಂದ್ರು ಅಂದ್ರೆ ಚೇತನ ಜಗತ್ತಿನೋಳು ಅನುದಿನದಲ್ಲಿ ಆಡುವನು ಸುಖಪೂರ್ಣ ಅಂತ ಹೇಳುವಾಗ ಅಲ್ಲಿ ನಾವು ಏನೇ ಕಾರ್ಯ ಯಾಗೆ ಮಾಡಿದ್ರೆ, ಒಂದು ದೇವರ ಪೂಜೆ, ಒಂದು ತುಳಸಿ ಪೂಜೆ, ಏನೇ ನಾವು ಮಾಡುವಾಗಲೂ ಫಸ್ಟ್ ಅಲ್ಲಿ ಭಗವಂತ ಪೂರ್ಣನಾಗಿ ಸ್ವತಂತ್ರನಾಗಿದ್ದಾನೆ. ನೆಕ್ಸ್ಟ್ ಅಲ್ಲೇನೆ ನಾವು ಮಾಡುವಂತ ಈ ತುಳಸಿ ಪೂಜೆಯಲ್ಲೇ, ನಾವು ನೋಡುವಂತ ಈ ತುಳಸಿಯಲ್ಲೇ ಲಕ್ಷ್ಮಿಯನ್ನ ನೋಡಬೇಕು. ಎಲ್ಲ ಅವಳಿಗೆ ಅಣು ಇಲ್ಲ, ಅಣುತ್ವ ಇಲ್ಲ, ಅಲ್ಲಿ ಎಲ್ಲವೂ ವ್ಯಾಪ್ತಳಾಗ ಲಕ್ಷ ನಾರಾಯಣನ ಒಟ್ಟಿಗೆ ಅವಳು ಇದ್ದಾಳೆ ಅಂತ ಲಕ್ಷ್ಮಿಯನ್ನ ಅಲ್ಲಿ ನೋಡಬೇಕು. ಅದೇ ಜಾಗನೆ ವಿಚ್ಚವರ್ ಏರಿಯಾ ಯು ಆರ್ ವರ್ಕಿಂಗ್ ಆನ್, ಅಲ್ಲಿ ನಾರಾಯಣನ ನೋಡಿ, ಸ್ವತಂತ್ರನಾಗೆ ನೋಡಿ, ಅವಳಿಗೆ ಅಧೀನವಾಗಿ ಲಕ್ಷ್ಮಿ, ಅವಳಿಗೆ ಸಾಧನ ಅನಧಿಕಾರಿಯಾಗಿ ಅವಳು ಇದ್ರೂ ಅವಳಿಗೆ ಅಧಿಕಾರಿ ಇಲ್ಲ. ಅವಳು ಅವಳ ಆಧಾರದಿಂದ ಭಕ್ತಿ ವಿಶೇಷದಿಂದ ಅವಳದನ್ನ ಮಾಡ್ತಾ ಇದ್ದಾಳೆ ಅಂತ ಅವಳನ್ನ ನೋಡಿ, ಅವಳು ಬಂಧನದಲ್ಲಿ ಎಲ್ಲವೂ ಸಿಕ್ಕಿದಂತ ಅಲ್ಲಿ ಮುಖ್ಯ ಪ್ರಾಣರನ್ನ ನೋಡಬೇಕು. ಅಲ್ಲಿ ಆ ಒಂದು ತುಳಸಿ ಗಿಡದಲ್ಲಿ ಮಾಡುವಾಗ ಆ ವಾಯುದೇವರನ್ನ ಅವರು ವಿಲಕ್ಷಣ ಜೀವೋತ್ತಮ ಎಂಬುವ ನಾಲೆಡ್ಜ್ ಇಂದ ತಿಳ್ಕೊಂಡು ಮಾಡಬೇಕು. ಸೊ ಹೀಗೆ ನಾವು ತಾರತಮ್ಯ ಪ್ರಕಾರ ಒಂದೊಂದು ತಿಳ್ಕೊಂಡು ಎಲ್ಲ ತಾರತಮ್ಯ ಪೂರ ಅಲ್ಲಿ ನಾವು ನೋಡಬೇಕು ಅಂತಿಲ್ಲ. ಆದಷ್ಟು ಇವರು ಮೂರು ಜನನ್ನ ನೋಡಿ ಆಮೇಲೆ ಇತರ ದೇವತೆಗಳು ಇದ್ದಾರಂತ ತಿಳ್ಕೊಂಡು ಆಮೇಲೆ ತುಳಸಿ ಜಾಂಬವತಿಯನ್ನ ನೋಡಿ ಆಮೇಲೆ ಆಮೇಲೆ ಜಾಂಬವತಿಗೆ ಅಧೀನವಾಗಿ ಒಂದು 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 ಅಲ್ಪ ಜೀವ ಒಂದು ಆ ತುಳಸಿ ಪ್ಲಾಂಟ್ ನಾವು ನೆಟ್ಟ ಆ ತುಳಸಿ ಪ್ಲಾಂಟ್ ಸ್ವಲ್ಪ ದಿವಸ ಇರುತ್ತೆ ಹೋಗ್ಬಿಡುತ್ತಲ್ಲ, ಅಲ್ಲಿ ಒಂದು ಸುಖ ದುಃಖ ಅದಕ್ಕೇನು ಆಗತ್ತಲ್ಲ. ಅವಕ್ಕೆ ಯಾರು ಕಿತ್ತೋವಾಗ ಏನಾದ್ರು ಡಿಸೀಸ್ ಬರುತ್ತೆ ಅದಕ್ಕೆ ತುಳಸಿ ಪ್ಲಾಂಟ್ಗೆ ಇದೆಲ್ಲ ಅದಕ್ಕೆ ನೋವು ಆಗತ್ತಲ್ಲ. ಸೊ ಒಂದು ಅಲ್ಪ ಜೀವ ಅಲ್ಲಿ ಒಂದು ಇದ ಸುಖ ದುಃಖ ಅನುಭವ ಅದನ್ನ ನೋಡಿ ಆಮೇಲೆ ಬರೀ ಒಂದು ಆ ಒಂದು ಪ್ರಕೃತಿ ಆ ಒಂದು ಜಡ ಅಲ್ಲಿ ಇದ ಅಂಬೋದನ್ನು ಅದನ್ನು ನೋಡಿ, ಮಣ್ಣು ಇದೆಲ್ಲ ಇರುತ್ತಲ್ಲ ಅಷ್ಟೇ ಆ ಮಣ್ಣು ಅದು ಜಡ ನೋಡಿ ಅಲ್ಲಿ ವಿಕಾರವನ್ನ ನೋಡಿ ನೀರು ಹಾಕ್ತೀವಿ, ಈ ತರ ಅನೇಕ ಹಾಕಿ ಪೂಜೆ ಮಾಡ್ತೀವಿ, ಅಲ್ಲಿ ವಿಕಾರ ಹಳದಿ ಕುಂಕುಮ ಇದೆಲ್ಲ ಹಾಕುವಾಗ ಆ ಜಡ ವಸ್ತುಗಳನ್ನು ಹಾಕ್ತೀವಿ. ಸೊ ಒಂದೊಂದಿನೂ ಹೀಗೆ ನಾವು ತಾರತಮ್ಯವನ್ನ ಇದು ನೋಡಬೇಕು. ಸೊ ಇದಕ್ಕೆ ಹೇಳ್ತಾ ಇದ್ದ ಜೀವ ಜೀವರ ಭೇದ ಜಡ 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 ಜೀವ ಜಡ ಜಡ ಜೀವರಿಂದಲೇ ಶ್ರೀವರನು ಶ್ರೀ ಲಕ್ಷ್ಮಿಯಕ್ಕಿಂತ ವಿಲಕ್ಷಣವಾಗಿರುವಂತಹ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಅಂತ ತಿಳ್ಕೋಬೇಕು. ಅತ್ಯಂತ ಭಿನ್ನವಾಗಿದ್ದ ಲಕ್ಷ್ಮಿಕ್ಕಿಂತ ಭಿನ್ನನಾಗಿದ್ದಾನೆ, ವಿಲಕ್ಷಣವಾಗಿದ್ದಾನೆ ಅಂತ ತಿಳ್ಕೊಂಡು ಲಕ್ಷ್ಮಿ ಮೂವರಿಂದಲೇ ಲಕ್ಷ್ಮೀನೂ ವಿಲಕ್ಷಣ, ನಾರಾಯಣಕ್ಕಿಂತ ವಿಲಕ್ಷಣ ಆಗಿದ್ದಾಳೆ, ಈ ಜಡಕ್ಕಿಂತ ವಿಲಕ್ಷಣ, ಚೇತನಕ್ಕಿಂತ ಜೀವಕ್ಕಿಂತ ವಿಲಕ್ಷಣ ಅಂತ ಹೇಳಿ ಮೂವರಿಂದಲೇ ಪದ್ಮಜಾಂಡದಿ ಅಂತ ಹೇಳ್ತಾರೆ. ಪದ್ಮಜಾಂಡ ಅಂತ ಹೇಳುವಾಗ ಆ ಲಕ್ಷ್ಮಿಯು ಹೇಗಿದ್ದಾಳೆ ಅಂತ ಹೇಳುವುದು. ಪದ್ಮ ಅಂದ್ರೆ ಆ ಪದ್ಮವನ್ನ ನಾವು ಯಾವಾಗ ಚಿಂತನೆ ಮಾಡುವಾಗಲೂ ಅಸಂಗತ್ವ ಅಂಬೋ ಒಂದು ಕ್ವಾಲಿಟಿಯನ್ನ ಅಲ್ಲಿ ಚಿಂತನೆ ಮಾಡ್ತೀವಿ. ಆ ನೀರು ಹಾಕಿದನ್ನು ಆ ಪದ್ಮ ಮೇಲೆ ನೀರಿದ್ರೆ ಅದು ಅಂಟುಕೊಳ್ಳೋದೇ ಇಲ್ಲ. ಲಕ್ಷ್ಮಿ ನಾರಾಯಣ ಮಾತ್ರ ಅಲ್ಲ, ಲಕ್ಷ್ಮಿನೂ ಹಾಗೆ ಇದ್ದಾಳೆ. ಹಾಗೇನೆ ಮುಖ್ಯ ಪ್ರಾಣರಿಗೇನು ಅದೇ ಹೇಳ್ತಾರೆ, ಅವರಿಗೆ ದಗ್ಧಪಟಮಾನ ಶರೀರ ಅಂತೇಳಿ ಅನಭಿಮಾನ ಅಂತ ಹೇಳ್ತಾರೆ. ಅಭಿಮಾನ ರಹಿತ ಅಂತ ಅವರನ್ನ ಹೇಳ್ತಾರೆ. ದೇಹದ ಮೇಲೆ ಅಭಿಮಾನವೇ ಬಿಟ್ಟವರಂತ ರುಜುಗಣಸ್ಥರು ಹಾಗೆ ಅವರಿರೋದು. ಸೊ ಪದ್ಮಜಾಂಡ ನಮಗೆ ಬೇಕಾದ್ದು ಹಾಗೆ, ನಮಗೆ ಏನು ಬೇಕು ಅಂದ್ರೆ ನಮಗೇನು ಆ ದುಃಖ ಕಷ್ಟ ಈ ಜನ್ಮದಲ್ಲಿನೋ ನಮಗೆ ದುಃಖ ಕಷ್ಟ ಆಗೋವಾಗ ಅದು ಆ ದಟ್ ನಮ್ಗೆ ಆ ಪೀಡೆ ಬರಬಾರದು, ಅದರಿಂದ ನಮಗೆ ಪೀಡೆ ಆಗಬಾರದು, ಅದು ಆಗತ್ತೆ ಈ ಉಪಾಸನದಿಂದ. ಸೊ ಪದ್ಮಜಾಂಡದಿ ತಾ ವಿಲಕ್ಷಣ ಎನಿಸುತ್ತಿಪ್ಪಳು, ಅವಳು ವಿಲಕ್ಷಣವಾಗಿದ್ದಾಳೆ. ಯಾವ ರೀತಿಯಿಂದ ಅಂದ್ರೆ ಸಾ ಅಂದ್ರೆ ಲಕ್ಷ್ಮಿ, ಸಾ ಅಧಿಕ, ಅವಳು ಹೇಗೆ ತಿಳ್ಕೋಬೇಕು, ಇಷ್ಟು ತನಕ ನೋಡಿದೀವಿ ಅವಳನ್ನ ಅಧಿಕ ಅಂತ ತಿಳ್ಕೋಬೇಕು. ಯಾವ ವಿಷಯದಲ್ಲಿ ಅಧಿಕ ಅಂತ ತಿಳ್ಕೋಬೇಕು ಅಂದ್ರೆ ಈ ಒಂದು ಜಡ ಮತ್ತು ಜೀವಕೋಟಿ ಮುಖ್ಯ ಪ್ರಾಣ ಜೀವೋತ್ತಮಕ್ಕಿಂತ ಅವಳು ಅಧಿಕ ಅಂತ ತಿಳ್ಕೋಬೇಕು, ಅಧಿಕ ಅಂತ ತಿಳ್ಕೊಳ್ಳು. ಆಮೇಲೆ ಸಮ ಶೂನ್ಯ, ಯಾರಕ್ಕಿಂತ ಸಮ ಇಲ್ಲ ಅವಳು, ಯಾರಕ್ಕಿಂತ ಭಗವಂತನಕ್ಕಿಂತ ಸಮ ಶೂನ್ಯ. ಶೂನ್ಯ ಅಂದ್ರೆ ಇಲ್ಲ ಯಾವತ್ತು ಅಂದ್ರೆ ಅವಳು ಹೀಗೆ ಹೀಗೆ ಉಪಾಸನೆ ಮಾಡ್ತಾ 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 ಆಫ್ಟರ್ ಬಿಲಿಯನ್ ಇಯರ್ಸ್ ಬಿಲಿಯನ್ ಕಲ್ಪ ಆದ ಮೇಲೆ ವಿಲ್ ಶಿ ಬಿಕಮ್ ಈಕ್ವಲ್ ಅಂದ್ರೆ ಇಲ್ಲ ಯಾವತ್ತು ಇಟ್ ಇಸ್ ಶೂನ್ಯ ಸ್ವತಂತ್ರ ಅಂಬೋದವಳಲ್ಲಿ ಇಲ್ಲವೇ ಇಲ್ಲ ದೇವರ ಒಂದು ಗುಣ ತಗೊಂಡ್ರೂ ಆ ಒಂದು ಗುಣದಲ್ಲಿನೂ ಅವಳಿಗೆ ಸ್ವತಂತ್ರ ಅಂಬೋದಿಲ್ಲ ಶೂನ್ಯ ಅದು ಶೂನ್ಯವಾಗಿರೋದು ಯಾವತ್ತು ಶೂನ್ಯವಾಗೇ ಇರುತ್ತೆ ಇಟ್ ಇಸ್ ನಥಿಂಗ್ ಝೀರೋ ಸ್ವತಂತ್ರ ಇಲ್ಲ ಸೊ ಅವಳು ದೇವರಿಗೆ ಎಂದೆಂದೂ ಸಮ ಆಗೋದೇ ಇಲ್ಲ ಅಂತ ತಿಳ್ಕೋಬೇಕು ಬಟ್ ಅವಳು ಅಧಿಕ ಯಾವತ್ತು ಶಿ ಇಸ್ ಒನ್ ಅಂಡ್ ಜೀವಕೋಟಿ ಎಲ್ಲ ಶೂನ್ಯ ವಾಯುದೇವರು ಶೂನ್ಯ ಶಿ ಇಸ್ ಒನ್ ಅಂತ ತಿಳ್ಕೋಬೇಕು ಹಾಗೆ ನಾವು ತಿಳ್ಕೊ ಸೊ ಅಧಿಕ ಇನ್ ದಟ್ ರೆಸ್ಪೆಕ್ಟ್ ಅವಳು ಶೂನ್ಯ ವ್ಯತಿರೇಕ ಗಾಟು ದೇವರು ಹೀಗೆ ಶೂನ್ಯಲೆಂದರೆ ಈ ಇರುವರನ್ನು ಭಜಿಸು ಇವರಿಬ್ಬರನ್ನು ನಾವು ಭಜನೆ ಮಾಡಬೇಕು ಭಜನೆ ಅಂದ್ರೆ ಇಲ್ಲಿ ಉಪಾಸನೆ ಚಿಂತನೆ ಮಾಡಬೇಕು ನಾವು ಮಾಡುವಂತ ಕಾರ್ಯದಲ್ಲಿ ದೇವರನ್ನ ನೆನೆಯೋದು ದೇವರನ್ನ ನೆನೆಯೋದು ಅಂದ್ರೆ ಬರೀ ಇಷ್ಟು ತನಕ ನೋಡ್ತಾ ಬಂದೀವಿ ನೆನೆಯೋದು ಅಂಬೋದು ಜಸ್ಟ್ ದೇವರ ಚಿಂತನೆ ಮಾಡೋದು ಮಾತ್ರ ಅಲ್ಲ ಈ ಚಿಂತನೆಯ ಕೊಟ್ಟವನು ದೇವರೇ ಈ ದೇಹವನ್ನ ಕೊಟ್ಟವನು ಇವಾಗ ಪೂಜೆ ಮಾಡು ಅಂತ ಹೇಳುವನು ದೇವರೇ ಅಂತ ಪ್ರತಿ ಒಂದಲ್ಲಿನೂ ಅವನು ಕೊಟ್ಟಿದ್ದಾನೆ ಅವನು ಇಟ್ಟಿದ್ದಾನೆ ಅವನಿಂದ ಆಗುತ್ತೆ ಅದೇ ಸ್ವಾಮಿ ಅಂತ ಬರೋದು ಹಾಗೆ ನಾವು ಚಿಂತನೆ ಮಾಡಬೇಕು ಯಾಕೆಂದ್ರೆ ಇದು ಉಪಾಸನೆ ಆಗತ್ತೆ ಮನುಷ್ಯರಿಗೆ ಇರುವಂತ ಉಪಾಸನೆ ಆತ್ಮ ನಾವು ತೃಣಜೀವಿ ಅಂತನೂ ತಕೊಳ್ಳಿ ಒಂದು ತೃಣಜೀವಿಯಾಗ ನಾನು ಇದ್ರೂ ಜೀವದಲ್ಲಿ ಮನುಷ್ಯ ಜೀವರಾಗಲೇ ನಾವು ಇರಬೇಕು ಅಂತಿಲ್ಲ ಮನುಷ್ಯಕ್ಕಿನ್ನಕ್ಕಿಂತ ತೃಣಜೀವಿನೂ ಮೋಕ್ಷಾಧಿಕಾರಿಯೇ ಆಗ್ತಾನೆ ಸೊ ದ ಲೋವೆಸ್ಟ್ ಇಸ್ ತೃಣ ಆ ತೃಣಜೀವಿಯಾಗಿದ್ದರೂ ಆ ಜೀವಿಗೆ ಮೋಕ್ಷ ಸಿಕ್ಕೋದು ಆತ್ಮ ಉಪಾಸನೆಯಿಂದ ಅಂತ ಭಗವಂತ ಸ್ವಾಮಿ ಅಂತ ತಿಳಿಯೋದು ಹೇಗೆ ಅಂದ್ರೆ ಸ್ವಾಮಿ ಅಂತ ತಿಳಿಬೇಕಂದ್ರೆ ಪಂಚಭೇದ ಜ್ಞಾನ ಆ ಪಂಚಭೇದವನ್ನ ವಿಮರ್ಶನೆ ಮಾಡಿದ್ದಾಗ ತಾರತಮ್ಯವು ಬರುತ್ತೆ ಸೊ ಇದು ನಮಗೆ ಇದು ನಮಗೆ ಉಪಾಸನೆ ಆಗತ್ತೆ ತಿಳಿಯಲೇಬೇಕಾದದ್ದಾಗತ್ತೆ ಸೊ ಅದು ನಾವು ಮಾಡ್ತಾ ಬರಬೇಕು ನಮ್ಗೆ ಇದು ಮಾಡ್ತಾ ಬರುವಾಗ ನಮಗೆ ಇರುವಂತ ಇನಿಷಿಯಲ್ ಲೆವೆಲ್ಲಿ ನಾವು ಅದರಿಂದ ನಾವು ಕರ್ಮಗಳನ್ನ ಮಾಡ್ತಾ ಇದ್ರೆ ಆ ಒಂದು ನಮಗೆ ಅಡ್ಡಿಯಾಗಿರುವಂತ ಈ ಪಾಪಗಳೆಲ್ಲ ಹೋಗತ್ತೆ ನಮಗೆ ಇಲ್ಲಿ ಪದ್ಮಜಾಂಡದಿ ಅಂತ ಹೇಳಿದ ಕಾರಣದಿಂದ ನಮಗೆ ಇರುವಂತ ನಮ್ಗೆ ಈ ಸಾಧನೆಯಲ್ಲಿ ಯಾವತ್ತು ಕಷ್ಟಗಳು ಬಂದೇ ಬರುತ್ತೆ ಸಾಧನೆ ಮಾಡೋರಿಗೆ ಬರುತ್ತೆ ಬಿಕಾಸ್ ದೈತ್ಯರು ಯಾವಾಗಲೂ ಯಾರನ್ನ ಕಾಟ ಕೊಡ್ಲಕ್ಕೆ ಶುರು ಮಾಡ್ತಾರೆ ಅಂದ್ರೆ ದೇವರ ಹತ್ರ ಯಾರನ್ನ ಹೋಗ್ತಾ ಇದ್ರೆ ಕಾಟ ಕೊಡಕ್ಕೆ ಬರ್ತಾರೆ ಸೊ ಈ ವಿಘ್ನಗಳೆಲ್ಲ ದಾಟಬೇಕು ಅಂದ್ರೆ ಹೀಗೆ ದೇವರನ್ನ ಚಿಂತನೆ ಮಾಡಿದ್ರೆ ಇಟ್ ಡಸಂಟ್ ಅಫೆಕ್ಟ್ ಆಗೋದಿಲ್ಲ ಯಾವ್ದಕ್ಕೆ ಅಫೆಕ್ಟ್ ಆಗೋದಿಲ್ಲ ನಮ್ಮ ಸಾಧನೆಗೆ ಅಡ್ಡಿ ಆಗೋದಿಲ್ಲ ದೇವರ ನೆನಪನ್ನ ಕೊಡ್ತಾನೆ ಇರ್ತಾನ ಅವನು ಸೊ ಇದು ಮಾಡಬೇಕು ಅಂತ ಅವಶ್ಯ ಅಂತ ಇಲ್ಲಿ ಹೇಳಿ ನೆಕ್ಸ್ಟ್ ಪದ್ಯದಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾರಂದ್ರೆ ಈ ಜೀವರಲ್ಲಿ ಅಂದ್ರೆ ನಾವು ನೋಡಿದ್ದೀವಿ ಏನು ಈ ವಾಯುದೇವರು ರುಜುಗಣದಲ್ಲಿ ಹೇಗೆ ಅಂತ ನೋಡಿದ್ದೀವಿ ರುಜುಗಣ ವರ್ಸಸ್ ಅದರ್ ಇಂಪಾರ್ಟೆಂಟ್ ದೇವತೆ ಎಲ್ಲರನ್ನೂ ತಕೊಳ್ಳೋದಿಲ್ಲ ಟಾಪ್ ತ್ರೀ ದೇವತೆಗಳನ್ನು ತಕ್ಕೊಂಡು ಅಲ್ಲಿ ಹೇಗೆ ಅವರವರಿಗೆ ಅವರಲ್ಲಿ ಏನು ವ್ಯತ್ಯಾಸ ಇದೆ ಅವ್ರಿಗೆ ಹಾಗೆ ಚಿಂತನೆ ಮಾಡ್ತಾರೆ ಎಂಬುದನ್ನು ನೆಕ್ಸ್ಟ್ ವರ್ಸ್ ಅಲ್ಲಿ ಹೇಳ್ತಾರೆ ಎಂಬುದಲ್ಲಿ ಕೃಷ್ಣಾರ್ಪಣ ಮಸ್ತು.